यदिदं तव भक्तानाम् अस्माकं नृहरे हरे सदा सुकार्यं कार्यज्ञ प्रलयकारित प्रभ हरिकथामृत सार गुरुगळ करुणदिन्दा पणिकुपेळुवे परम भगवद् भक्तरिदना ನಾವು ಕೇಳ್ತೀನಿ ಬಂದ್ಯ ಮಾತು ಕಸಂದಿ ಈ ಒಂದು ನೋಡ್ತಾ ಬಂದಿದ್ದೀವಿ. ಇದೊಂದು ನಮ್ಗೆ ಮೋಕ್ಷಕ್ಕೆ ಸಾಧನ, ಇದು ಮೋಕ್ಷಕ್ಕೆ ಸಾಧನ ಆಗತ್ತಾ ಅಂಬೋ ನೆಟ್ಟಿನಲ್ಲಿ ನೋಡ್ತಾ ಬಂದಿದ್ದೀವಿ. ಇಲ್ಲಿ ಒಂದು ನಾಸಿಕದಿ, ನಾಸಿಕದಲ್ಲಿ ನಾಸತ್ಯ ದಸರರು ಶ್ವಾಸಮಾನಿ ಪ್ರಾಣ ಭಾರತಿ ಹಂಸ ಧನ್ವಂತರಿಗಳು ಅಲ್ಲಲ್ಲಿ ನಿಪ್ಪರು ಇವರೊಳಗೆ ಅಂತ ಅಷ್ಟು ತನಕ ನೋಡಾಯ್ತು. ಅಲ್ಲಿ ಇನ್ನೊಂದು ವಿಷಯ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಏನ್ ಕಂಟಿನ್ಯೂ ಮಾಡ್ತಾರಂದ್ರೆ ಈ ಮೂಗಿನಲ್ಲಿ ಅಶ್ವಿನಿ ದೇವತೆಗಳು ಇದ್ದಾರೆ ಎಂಬ ವಿಷಯವನ್ನ ಹೇಳಿದ್ದಾರೆ. ಮಾಮೂಲಾಗೆ ನಾವು ಅಶ್ವಿನಿ ದೇವತೆಗಳು ಅಂತ ನಾವು ಅಭಿಮಾನಿಗಳು ಅಂತ ಪ್ರಾರ್ಥನೆ ಮಾಡುವಾಗ ಅವರು ಆ ಒಂದು ಘ್ರಾಣೇಂದ್ರಿಯಕ್ಕೆ ಆ ಮೂಗಿನಿಂದ ಬರುವಂತ ಆ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿಗಳು ಅಂತ ನಾವು ಕೇಳಿದ್ದೀವಿ. ಇಲ್ಲಿ ಶ್ವಾಸಮಾನಿಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಅಂದ್ರೆ ಇಲ್ಲಿ ಅಶ್ವಿನಿ ದೇವತೆಗಳು ಎಂಬುದು ಅವಾಂತರ ಅಭಿಮಾನಿ ದೇವತೆ, ದೇ ಆರ್ ನಾಟ್ ದ ಮೇನ್ ಅಭಿಮಾನಿ ದೇವತೆಗಳಲ್ಲ. ಅಫ್ಕೋರ್ಸ್ ಪ್ರಾಣ ಭಾರತಿ ಯಾವತ್ತೂ ಮುಖ್ಯ ಅಭಿಮಾನಿಗಳಾಗ್ತಾರೆ. ಅವರು ಮಾತ್ರ ಅಲ್ಲ, ಈ ಮೂಗಿಗೆ ಪ್ರಾಣ ಭಾರತಿಯನ್ನ ಬಿಟ್ಟು ಪ್ರಾಣಭಾರತಿ ಮತ್ತು ಅಶ್ವಿನಿಗಳು ಇವರು ಇನ್ಬಿಟ್ಟು ಯಾರಿದ್ದಾರೆ ಅಂದ್ರೆ ಸೂರ್ಯಚಂದ್ರರು ಇದ್ದಾರೆ ಅಂತ. ಇದು ನಮ್ಗೆ ನಾಡಿ ಪ್ರಕರಣ ನಾಡಿ ಸಂಧಿಗಳಲ್ಲಿ ಅದು ಬರುತ್ತೆ. ಸೂರ್ಯನಾಡಿ ಚಂದ್ರನಾಡಿ ಇದು ಆಯುರ್ವೇದದಲ್ಲಿ ನಾವು ಬಳಸ್ತಾರೆ. ಸೂರ್ಯನಾಡಿ ಚಂದ್ರನಾಡಿ ಅಂತಾನೆ ಬಳಸ್ತಾರೆ, ಆ ಪ್ರಾಣಾಯಾಮದಲ್ಲಿ ಬಳಸ್ತಾರೆ. ಅದನ್ನು ಇನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾರೆ. ಅದು ಅದನ್ನ ಇಟ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಂಸ ಧನ್ವಂತರಿಗಳು ಅಲ್ಲಲ್ಲಿಪ್ಪರು ಇವರೊಳಗೆ, ಪ್ರಾಣಭಾರತಿಯೊಳಗೆ ಹಂಸ ರೂಪ ಧನ್ವಂತರಿ ರೂಪ. ಯಾವಾಗ ಯಾವಾಗ ಹಂಸ ರೂಪ ಧನ್ವಂತ ಈ ಪದ್ಯದಲ್ಲಿ ಈ ಒಂದು ಮಾತೃಕಾ ಸಂಧಿಯಿಂದ ಶುರು ಮಾಡ್ತೀವಿ. ಅಂದ್ರೆ ಇದಕ್ಕೆ ಮುಂಚೆ ನಾವು ಧನ್ವಂತರಿ ಅಂದ್ರೆ ಧನ್ವಂತರಿಯ ರೂಪ ಚಿಂತನೆ, ಧನ್ವಂತರಿ ಅಂದ್ರೆ ಏನು ಕ್ವಾಲಿಟೀಸ್, ಹಂಸ ಅಂದ್ರೆ ಏನು, ಈ ತರ ಚಿಂತನೆ ಮಾಡಿದ್ವಿ. ಈ ಪದ್ಯದಿಂದ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಈ ಒಂದು ರೂಪಗಳು ಹೇಗಿದೆ ನಮ್ಗೆ, ಅಂಗನ್ಯಾಸ ಕರನ್ಯಾಸ ಇದೆಲ್ಲ ಏನೇನೋ ಬೇಕಾಗಿಲ್ಲ. ಹಂಸ ಅಂದ್ರೆ ಅಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಏನು ಕೊಟ್ಟಿದ್ದಾರೋ ಆ ಹಂಸ ರೂಪವನ್ನ ಚಿಂತನೆ ಮಾಡ್ತೀವಿ. ನಮ್ಗೆ ಸುಲಭವಾಗಿರ್ಲಿಕ್ಕೆ ನಾವು ದಿನಾಗ್ಲೂ ಆ ಒಂದು ಹೊಸ್ತುಲಲ್ಲಿ ಆ ಒಂದು ರೇಖೆಗಳನ್ನ ಹಾಕ್ತೀವಿ. ರೇಖೆಗಳು ಹಾಕುವಾಗ ಇದೆ ಹಂಸ, ಇದು ನಮ್ಮ ಮನೆ ತರ, ಒಳಗೆ ಬರುವಂತ ಗಾಳಿ ಹೊರಗೆ ಹೋಗುವಂತ ಗಾಳಿ ಇದನ್ನ ಇಟ್ಟುಕೊಂಡು ನಾವು ಹಾಕುವಂತ ಚಿಹ್ನೆಗಳಲ್ಲಿ ಇದೆಲ್ಲ ಸೂರ್ಯಚಂದ್ರರು ನಾವು ಹಾಕ್ತೀವಿ, ಸೂರ್ಯಚಂದ್ರರು ಹಾಕ್ತೀವಲ್ಲ ಅದು ನಮ್ಗೆ ಇದು ಹಂಸ ರೂಪವನ್ನೇ ಅದು ರೆಪ್ರೆಸೆಂಟ್ ಮಾಡತ್ತದು. ಹಾಗೇನೆ ಸೂರ್ಯಚಂದ್ರಗಳ ಹಾಕ್ತೀವಿ ಮತ್ತು ಚಕ್ರ ಶಂಖಗಳನ್ನು ಹಾಗೆ ಹಾಕ್ತೀವಿ. ಸೊ ಆ ತರ ಇಟ್ಟುಕೊಳ್ಳೋದು ದಿನಾಗ್ಲು ಮಾಡುವಾಗ ಚಿಂತನೆ, ನಮ್ಗೆ ದಿನಾಗ್ಲು ಮಾಡುವಾಗ ನಾವು ಪ್ರಾಣಾಯಾಮ ಮಾಡುವಾಗ ಚಿಂತನೆ ಬರುತ್ತೆ. ಬಟ್ ದೇಹ ನಮ್ಮ ಇಂದ್ರಿಯಗಳೆಂಬೋ ಮನೆಗಳಿಗೇನೋ ಈ ಒಂದು ರಕ್ಷಣೆ ಬರತ್ತಂತ ಹಂಸನ ಚಿಂತನೆಯನ್ನ ಮಾಡಬೇಕು. ಅದು ಮಾಡಿದ ಮೇಲೆ ಅದು ಹಂಸ ಧನ್ವಂತರಿಗಳು ಅಲ್ಲಲ್ಲಿ ಎರಡೂ ತಕೊಂಡ್ರ ಹಂಸ ರೂಪ ಧನ್ವಂತರಿ ರೂಪ ನೀವು ಚಿಂತನೆ ಮಾಡಿದ್ರೆ ಎರಡಕ್ಕೇನು ಕಾಮನ್ ಫೀಚರ್ಸ್ ತುಂಬಾ ಇದೆ. ಏನು ಅಂದ್ರೆ ಚಂದ್ರ ಮಂಡಲ ಚಂದ್ರ ಕಿರಣಗಳು ಅಮೃತವನ್ನ ಸುರಿಯುವಂಥದ್ದು ಇದೆಲ್ಲ ಕಾಮನ್ ಆಗಿ ಇದೆ, ಅದಕ್ಕೆ ಎರಡಕ್ಕೇನು ಕಾಮನ್ ಆಗಿ ಇದೆ. ಸೊ ಇದು ಹಂಸ ಧನ್ವಂತರಿಗಳು ಅಂತ ಚಿಂತನೆ ಬರತ್ತೆ. ಇದಾದ ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ಇಲ್ಲಿ ಭೇಷ ಭಾಸ್ಕರ ಅಕ್ಷಿಯುಗಳ ಅಂತ ಅಂದ್ರೆ ಭೇಷ ಭಾಸ್ಕರ, ಭೇಷ ಅಂದ್ರೆ ಏನು, ಭೇಷ ಅಂದ್ರೆ ಚಂದ್ರ. ಯಾಕೆ ಅಂದ್ರೆ ಭಾ ನಕ್ಷತ್ರಗಳಿಗೆ ನಾವು ವಿಭೂತಿ ಸಂಧಿಯಲ್ಲಿ ನೋಡಿದ್ದೀವಿ, ಭಾ ಅಂತ ಹೇಳುವಾಗ ಅದು ನಕ್ಷತ್ರಗಳೇ, ಪ್ರಕಾಶಮಾನವಾಗಿ ಉಳ್ಳದು ಕಾಂತಿಯುಕ್ತವಾಗಿ ಉಳ್ಳದು ನಕ್ಷತ್ರಗಳು. ಭಾ ನಕ್ಷತ್ರಗಳಿಗೆ ಒಡೆಯ, ನಕ್ಷತ್ರಗಳ ಪತಿ. ಭಾ ಪ್ಲಸ್ ಈಶ ಭೇಷ ಆಗತ್ತೆ. ಅದಕ್ಕೆ ಭೇಷ ಅಂದ್ರೆ ಚಂದ್ರ ಅಂತ ಅರ್ಥ. ಭೇಷ ಭಾಸ್ಕರ, ಭಾಸ್ಕರ ಅವನು ಪ್ರಕಾಶದಿಂದ ಇರುವಂತ ಭಾಸ್ಕರ, ಆ ಪ್ರಕಾಶವನ್ನ ಎಲ್ಲ ಕಡೆನು ತುಂಬಿಸುವನು ಭಾಸ್ಕರ, ಅವರೊಳಗೆ ಇರುವಂತದ್ದು. ಇದು ನಾವು ಅಲ್ಲಿಂದ ಬಂದ ಪಂಚತನ್ಮಾತ್ರ ಸಂಧಿಯಲ್ಲೇನೋ ಆ ಸೂರ್ಯಚಂದ್ರರ ಆ ಒಂದು ಉಲ್ಲೇಖ, ಆ ಒಂದು ಏನು ವಿಶೇಷ ನಾಮಗಳು 360 ಡೇಸ್ಗೆ ಏನು ಅಂಬೋದು ಅಲ್ಲಿ ನೋಡಿದ್ದೀವಿ. ಗೃಣಿ ಎಂಬ ಚಿಂತನೆಯನ್ನು ಅಲ್ಲಿ ನೋಡಿದ್ದೀವಿ.
ತಂದಿ ಅಂತ ಬರೋವಾಗ ಅಲ್ಲಿ ಏನು ಕೇಳಿದ್ದಾರೋ ಅದನ್ನ ಇಲ್ಲಿನೂ ಸೇರಿಸ್ಕೋಬೇಕು. ಒಂದೊಂದು ಸಂಧಿಯಲ್ಲಿ ಫಸ್ಟ್ ಸಂಧಿಯಲ್ಲಿ ಬರುವಂತ ಕರುಣಾನೂ ಸೇರಿಸ್ಕೋಬೇಕು, ವ್ಯಾಪ್ತಿಯನ್ನು ಸೇರಿಸ್ಕೋಬೇಕು, ವಿಭೂತಿಯನ್ನು ಹಾಗೆ ಇರಬೇಕು. ಇಲ್ಲಿ ದ್ವೇಷ ಭಾಸ್ಕರ ಅಂತ ಬರುವಾಗ ಅದನ್ನ ತಗೊಂಡು ಅಂದ್ರೆ ಗೃಣಿ ಅಂತ ಬಂದಾಗ ಇಮಿಡಿಯೇಟ್ಲಿ ನಮ್ಗೆ ಬರೋದು ಚಕ್ರಾಬ್ಜ ಮಂಡಲವೇ ಬರುತ್ತೆ. ಒಳಗೆ ಇರುವಂತಹ ಗೃಣಿ ಸೊ ನಮ್ಮ ಹೃದಯದಲ್ಲಿ. ಅದಕ್ಕೆ ಆ ಒಂದು ಧನ್ವಂತ್ರಿ ಶ್ಲೋಕ ಧ್ಯಾನ ಹೇಳುವಾಗ ಆಚಾರ್ಯರು ಹೇಳೋದು ಏನು ಅಂದ್ರೆ ಹೊರಗೆ ಇರುವಂತಲ್ಲ, ನಮ್ಮ ಒಳಗೆ ಆತ್ಮಸ್ಥ ನಮ್ಮ ಒಳಗೆ ಇದಾನೆ ಅಂತ ಚಿಂತನೆ ಬೇಕು. ಬಾಹ್ಯ ಚಿಂತನೆ ಇಲ್ಲ, ಬಾಹ್ಯ ಚಿಂತನೆ ಉಂಟು, ಬಾಹ್ಯ ಚಿಂತನೆ ಮಾತ್ರ ಇಲ್ಲ, ಅವನು ಒಳಗೆ ಇರುವನು ಎಂಬುದು ಆ ಬಿಂಬನಲ್ಲಿ ಲಿಂಕ್ ಮಾಡಬೇಕು ಅಂತ. ಈ ಥಾಟ್ ಬಿಂಬನಲ್ಲಿ ತರಬೇಕು ಎಂಬುದು ಥಾಟ್ ದಾಸ ಸಾಹಿತ್ಯದಲ್ಲಿ ಬಂದದಕ್ಕೆ ಮೂಲ ಕಾರಣ ಆ ಒಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತುಂಬಾ ವಿಸ್ತಾರವಾಗಿ ಅದನ್ನೇ ಹೇಳಿದ್ದಾರೆ. ಅದನ್ನೇ ಆಚಾರ್ಯ ಗೀತಾಭಾಷ ಮುಂತಾದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಸೊ ದಟ್ ಈಸ್ ಅಂಡರ್ಸ್ಟುಡ್. ಸೊ ಇಲ್ಲಿ ದ್ವೇಷ ಭಾಸ್ಕರ ಇವರು ನಮ್ಗೆ ಶ್ವಾಸಕ್ಕೇನು ಅಂದ್ರೆ ಆ ಸೂರ್ಯನಾಡಿ ಅಂಬೋದು ನಮ್ಗೆ ಬಲಭಾಗದಲ್ಲಿ ಇರೋದು. ನಮ್ಗೆ ಇದು ತುಂಬಾ ಕಷ್ಟ ಇಲ್ಲ, ಯಾಕೆಂದ್ರೆ ನಾವು ನೋಡ್ತಾ ಬಂದಿದ್ದೀವಿ ನಮ್ಮ ಬಲಭಾಗ ಅಂತ ತಕೊಂಡ್ರೆ ಯಾವ ದೇಹ ಇದ್ರೂ ಪುರುಷ ಇರ್ಲಿ ಸ್ತ್ರೀ ಇರ್ಲಿ ಯಾವ ದೇಹ ತಕೊಂಡ್ರು ಬಲಭಾಗದಲ್ಲಿ ನಮ್ಗೆ ಯಾವತ್ತು ಪುರುಷನಾಡಿ ಅದು ದಿವಸಕ್ಕೆ ಡೇ ಟೈಮ್ಗೆ ಪುರುಷನಾಡಿಗೆ ಅದು ಸಂಕೇತ, ಪೌರುಷಕ್ಕೆ ಸಂಕೇತ ಅಂಬೋದನ್ನ ತಕೊಂಡಿದ್ದೀವಿ. ಆ ಎಡಭಾಗದಲ್ಲಿ ಇರುವಂತದ್ದು ರಾತ್ರಿ ನಾಡಿಗಳು ಆ ಒಂದು ಸ್ತ್ರೀ ದೇವತೆಗಳಿಗೆ ವಿಶೇಷವಾಗಿರುವಂತದ್ದು ಹೀಗೆ ತಕೊಂಡಿದ್ದೀವಿ. ಆದ ಕಾರಣದಿಂದ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಹೋಗುತ್ತೆ. ಅಂದ್ರೆ ಏನಾಯ್ತು, ಇವಾಗ ಬಲ ಮೂಗಿನ ಹೊರಳೆ ನಾಸ್ಟ್ರಲ್ಸ್ ಬಲ ಕಡೆ ಬಂದ್ರೆ ಸೂರ್ಯ ಆಟೋಮ್ಯಾಟಿಕ್ ಪಟ್ಟ ದಿವಸಕ್ಕೆ ಸಂಬಂಧಪಟ್ಟದ್ದು. ಪೌರುಷಕ್ಕೆ, ಪೌರುಷ ಅಂದ್ರೆ ಗಂಡಸು ಅಂತ ಮಾತ್ರ ಅರ್ಥ ಅಲ್ಲ, ಪೌರುಷ ಅಂದ್ರೆ ಆ ಒಂದು ಶಕ್ತಿ ಜಾಸ್ತಿ ನಾವು ಖರ್ಚು ಮಾಡ್ತೀವಿ ಡೇ ಟೈಮ್ಲಿ ಚಟುವಟಿಕೆಗಳು ಅದು ಇದು ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೆ ಬೇಕಾದ ವೀರ್ಯ ಶಕ್ತಿ ಅದೆಲ್ಲ ಜಾಸ್ತಿ ಜಾಸ್ತಿ ಇರುತ್ತೆ. ಅದಕ್ಕೆ ಪೌರುಷ ಅಂತ ಕರೀತಾರೆ, ಗಂಡಸು ಅಂತ ಮಾತ್ರ ಅರ್ಥ ಅಲ್ಲ. ಅದಕ್ಕೆ ಆ ಒಂದು ಶಕ್ತಿ ಪ್ರಧಾನ ಗಂಡಸಲ್ಲಿ ಇರಬಹುದು ಹೆಂಗಸರಲ್ಲಿ ಇರಬಹುದು ಅದೆಲ್ಲ ವ್ಯಕ್ತ ಮಾಡುತ್ತೆ. ದಿವಸಕ್ಕೆ ಸಂಕೇತ ಮತ್ತು ಸೂರ್ಯನಿಗೇನು ಸಂಕೇತ ಆಗುತ್ತೆ, ಇದು ಬಲಭಾಗ ಆಗತ್ತೆ. ಸೂರ್ಯ ಬಲಭಾಗ, ದೇಶ ಭಾಸ್ಕರ ಅಂದ್ರೆ ಭಾಸ್ಕರ ಬಂದು ಬಲಕಡೆ ಸೂರ್ಯನಾಡಿ, ಎಡಗಡೆ ಬರುವಾಗ ದಟ್ ಈಸ್ ಚಂದ್ರ ಆಗತ್ತೆ. ಸೊ ಇವರಿಬ್ರು ಇದಿದ್ದಾರೆ, ಇವರನ್ನೂ ನೀವು ನೆನಪಿಗೆ ತಂದುಕೊಳ್ಳಿ. ಶ್ವಾಸ ಯಾಕೆ ಅವರಿಗೆ ಕನೆಕ್ಟೆಡ್ ಅಭಿಮಾನಿತ್ವ ಅಂದ್ರೆ ಪೂರ್ಣ ಅಭಿಮಾನಿತ್ವ ವಾಯುಭಾರತಿಗಳಿಗಿದ್ರು ಅದನ್ನ ಇರುವಂತ ಕೆಲವು ಅಂಶಗಳು. ಇದು ಏನು ದಿವಸ ರಾತ್ರಿ, ದಿವಸ ರಾತ್ರಿ ಅಂದ್ರೆ ಒಂದೊಂದು ದಿವಸ ರಾತ್ರಿ ಹೋಗ್ತಾ 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 ನಮ್ಮ ಜೀವನ ಇಷ್ಟೇ ಜೀವನ 116 ಇಯರ್ಸ್ ಆರ್ 100 ಇಯರ್ಸ್ ಅಂತ ತಕೊಂಡ್ರೆ ಒಂದೊಂದು ದಿವಸ ವಿ ಆರ್ ಗೋಯಿಂಗ್ ಕ್ಲೋಸರ್, ನಮ್ಮ ಮೃತ್ಯುಗೆ ಹತ್ರ 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 ಹೋಗ್ತಾ ಇರ್ತೀವಿ. ಆ ಒಂದು ಎಚ್ಚರಿಕೆ ಕೊಡುತ್ತೆ ಸೂರ್ಯ ಚಂದ್ರಪ್ಪ, ಯು ಆರ್ ಒನ್ ಡೇ ಲೆಸ್ ಅಂತ ಹೇಳುತ್ತೆ. ಆವಾಗೇನು ಓ ಹತ್ರ ಬರ್ತಾ ಇದೆ ಅಂತ ನಾವು ಇನ್ನು ನಮ್ಮ ಸಾಧನೆಯನ್ನ ಜಾಸ್ತಿ ಮಾಡ್ಕೋಬೇಕು. ಆ ಸೂರ್ಯ ತೋರಿಸಿಕೊಟ್ಟ ಸೂರ್ಯ ಚಂದ್ರರಿಗೆ ನಾವು ಆ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಸೂರ್ಯಚಂದ್ರರು ಅಶ್ವತಂತ್ರರು. ಸೊ ಆ ಸೂರ್ಯಚಂದ್ರ ಭೇಷ ಭಾಸ್ಕರ ಅಂತ ಹೇಳುವಾಗ ಭೇಷ ಭಾಸ್ಕರರಲ್ಲಿ ಮಾತ್ರ ಅಲ್ಲ, ಅವರಲ್ಲಿ ಇರುವಂತ ಆ ದೇವ ವಿಶೇಷ ರೂಪ ಒಂದೊಂದಿನ ವಿಶೇಷ ಅಲ್ಲಿ ಇರುವಂತ ಪ್ರಾಣ ಭಾರತೀಯರನ್ನೇ ಇಟ್ಟುಕೊಂಡು ಅವರೊಳಗೆ ಯಾರಿದ್ದಾರೆ ಆರೆ. ಯಾಕೆಂದ್ರೆ ಇಲ್ಲಿ ಮೋಕ್ಷಕ್ಕೆ ನಾವು ಆಸ ಆಗಬೇಕು. ಬರೀ ಸೂರ್ಯಚಂದ್ರರನ್ನ ತಿಳ್ಕೊಳ್ಳೋದು ಮುಖ್ಯ ಅಲ್ಲ, ಮೂಗಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ಲ, ಅಲ್ಲಿ ಯಾವ ರೂಪದಿಂದ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ ನಾವು ಭಗವಂತ ಅಲ್ಲಿ ಯಾವ ರೂಪ, ಸೂರ್ಯನಲ್ಲಿ ಯಾವ ರೂಪ, ಸೂರ್ಯನಲ್ಲಿ ಆ ಮೂಗಿನಲ್ಲಿ ಆ ಶ್ವಾಸ ವರ್ಣನೆ ಮಾಡುವನು ಅವರನ್ನೇ. ಇವಾಗ ಕಣ್ಣಿಗೇನೋ ಬರ್ತಾ ಇದ್ದಾನೆ, ಅಲ್ಲಿಗೆ ಕನೆಕ್ಷನ್ ನೋಡಿ, ಕಣ್ಣು ಮೂಗು ಬಾಯಿ ಕಿವಿ ಎಲ್ಲವೂ ಕೈಂಡ್ ಆಫ್ ಕನೆಕ್ಟೆಡ್ ನಮ್ಗೆ. ಈವನ್ ಡಾಕ್ಟರ್ ಹತ್ರ ಹೋಗಿದ್ರು ENT ಡಾಕ್ಟರ್ ಅಂತಾನೇ ಹೇಳ್ತಾರೆ, ಎಲ್ಲವೂ ಕನೆಕ್ಟೆಡ್ ಆಗಿವೆ ನಮ್ಗೆ ಇರುತ್ತೆ. ಸೊ ಅದಕ್ಕೆ ಇದು ಕನೆಕ್ಟೆಡ್ ಆಗಿ ಈ ದೇವತೆಗಳು ಹಾಗೆ ಇದ್ದಾರೆ. ಇಲ್ಲಿ ಇರುವಂತ ಸೂರ್ಯಚಂದ್ರವೇ ನಮ್ಮ ಕಣ್ಣಿಗೆನೂ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಈ ಪದ್ಯದಿಂದ ನೆಕ್ಸ್ಟ್ ಬರುವಂತ 4 ಪದ್ಯಗಳಲ್ಲಿ ವಿಶೇಷವಾಗಿ ಕಣ್ಣಿನಲ್ಲಿ ಇರುವಂತ ಆ ದೇವರ ಅನೇಕ ದೇವರ ರೂಪಗಳು ಅನೇಕ ರೂಪಗಳು ಇರುತ್ತೆ. ವಿಶೇಷವಾಗಿ ಯಾವ ಯಾವುದನ್ನ ಪ್ರಾರ್ಥನೆ ಮಾಡಬೇಕು ನಮ್ಗೆ ಜ್ಞಾನ ಬರ್ಲಿಕ್ಕೆ. ಯಾಕೆ ಕಣ್ಣಿಗೆ ಇಷ್ಟು ಮಹತ್ವ ಅಂದ್ರೆ ಕಣ್ಣಿನಿಂದ ನೋಡಿ, ಕಿವಿಯಿಂದ ಕೇಳುವುದನ್ನ ಕಣ್ಣಿನಿಂದ ನಾವು ನೋಡಬೇಕು. ಕಿವಿಯಿಂದ ಇವಾಗ ದೇವರ ಬಗ್ಗೆ ಕೇಳ್ತಾ ಕೇಳ್ತಾ ಬಂದ್ರೆ ಕೊನೆಯಲ್ಲಿ ದೇವರ ದರ್ಶನ ಕಣ್ಣು ಮೂಲಕ, ಅದು ಒಂದು ಒಳಗಣ್ಣಾಗುತ್ತೆ. ಬಟ್ ಸ್ಟಿಲ್ ಆ ಕಣ್ಣು ಮೂಲಕವಾಗಿ ನಾವು ಕಲಿಯಬೇಕಾಗಿರುತ್ತೆ. ಸೊ ಆವಾಗ ನಾವು ಕಣ್ಣು ಮೂಲಕವಾಗಿ ನೋಡುವ ವಸ್ತುಗಳಲ್ಲಿ, ಪ್ರತಿ ವಸ್ತುಗಳಲ್ಲಿ ಭಗವಂತನ ಚಿಂತನೆ ನಮ್ಗೆ ಆಗಬೇಕು. ಅದಕ್ಕೆ ಕೆಲವು ಉಪಾಸನೆಗಳನ್ನ ದೇವತೆಗಳು ಮಾಡ್ತಾನೆ ಇರ್ತಾರ. ನಮಗೆ ಉಪಾಸನೆ ಇಲ್ಲ, ದೇವತೆಗಳು ಹೀಗೆ ಮಾಡ್ತಾರಂತ ನಾವು ಚಿಂತನೆ ಮಾಡೋದು ನಮ್ಮಲ್ಲಿ ಈಗ. ಆ ಚಿಂತನೆಯನ್ನ ನಾಲ್ಕು ಪದ್ಯದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಇದಕ್ಕೆ ವಿಶೇಷ ಫಲಗಳನ್ನ ಇದು ಎಲ್ಲಿ ಬರುತ್ತಂದ್ರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಎರಡನೇದು ಅಂದ್ರೆ ನಾಲ್ಕನೇದು ಬರುತ್ತೆ ನಂಬರಿಂಗ್ ಪ್ರಕಾರ. ಆ ಒಂದು ಅಜಾತ ಶತ್ರು ಬ್ರಾಹ್ಮಣ ಮತ್ತು ಶಿಶು ಬ್ರಾಹ್ಮಣ ಅಂತ ಎರಡು ಬ್ರಾಹ್ಮಣಗಳು ಅಂದ್ರೆ ಒಂದು ಪೋರ್ಷನ್, ಒಂದು ಸೆಕ್ಷನ್, ಅಪೆಂಡಿಕ್ಸ್, ಒಂದು ಸೆಕ್ಷನ್ ಅಂತ ಅರ್ಥ ಅದಕ್ಕೆ. ಅದಲ್ಲಿ ಬರುವಂತ ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಅಲ್ಲಿ ಇರೋದನ್ನ ಇಲ್ಲಿ ನಾವು ಯಾಕೆ ಕನೆಕ್ಟ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಇನ್ನೊಂದು ಪ್ರಮಾಣ ನಮ್ಗೆ ಅಂದ್ರೆ ಸಾಹಿತ್ಯದಲ್ಲಿ ನಾವು ಮಾನಸ ಸ್ಮೃತಿ ಅಂತ ವ್ಯಾಸತ್ವಜ್ಞರು ಮಾಡಿದ್ದದ್ದು ತಗೊಂಡಿ, ವಿಜಯದಾಸರದು, ವಿಜಯದಾಸರ ಸುರಾದಿಗಳು, ಗೋಪಾಲದಾಸರ ಸುರಾದಿಗಳು ಮತ್ತು ಮಾನಸ ಸ್ಮೃತಿಯಲ್ಲಿ ಬಂದ ವಿಷಯ, ವಿಶೇಷವಾದ ವಿಷಯಗಳು. ಇದನ್ನ ಇಟ್ಟುಕೊಂಡಾಗೆ ಅವ್ರುಗಳು ಹೇಳೋದು ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳಿದ್ದನ್ನೇ ಅಲ್ಲಿನ ಹೇಳಿದ್ದಾರೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಹೇಳೋವಾಗ ಹೇಳ್ತಾರೆ ಭೇಷ ಅಂದ್ರೆ ಚಂದ್ರನಲ್ಲಿ ಇರುವಂತಹ ರೂಪ, ಆಮೇಲೆ ಭಾಸ್ಕರನಲ್ಲಿ ಇರುವಂತ ರೂಪ, ಇವರನ್ನ ಇವಾಗ ಕಣ್ಣಲ್ಲಿ ನೋಡ್ತಾ ಬರಬೇಕು. ಇಲ್ಲಿ ಭೇಷ ಭಾಸ್ಕರ ಅಕ್ಷಿಯುಗಳ, ಅಕ್ಷಿಯುಗಳ, ಅಕ್ಷಿ ಅಂದ್ರೆ ಕಣ್ಣು, ಕಣ್ಣನ ಯುಗಳ ಅಂದ್ರೆ ಎರಡು, ಎರಡು ಕಣ್ಣಲ್ಲಿ ಸೂರ್ಯಚಂದ್ರ, ಮೂಗಲ್ಲಿ ಮಾತ್ರ ಅಲ್ಲ, ಮೂಗಿನಿಂದ ಸ್ವಲ್ಪ ಮೇಲಕ್ಕೆ ಬನ್ನಿ, ಎರಡು ಕಣ್ಣಲ್ಲಿ ಸೂರ್ಯಚಂದ್ರರನ್ನ ಚಿಂತನೆ ಮಾಡಿ. ಸೂರ್ಯಚಂದ್ರರಲ್ಲಿ ಏನ್ ಮಾಡ್ಬೇಕು, ಏನಂತ ಚಿಂತನೆ ಅವರಲ್ಲಿ, ಅಧೀಶರೇನಿಬ್ರು, ಆದೇಶರೇ ಅಂದ್ರೆ ಅವ್ರ ಅಧೀಶರು ಅಂದ್ರೆ ಅಧಿ ಅಂದ್ರೆ ಅವ್ರಕ್ಕಿಂತ ಉತ್ತಮ ಅಂದ್ರೆ ಅಭಿಮಾನಿಗಳು ಅಂತ ಅರ್ಥ. ಅಧೀಶರು ಅಂದ್ರೆ ಒಂದು ಲೆವೆಲ್ ಅಭಿಮಾನಿಗಳು, ದೇವರಿಗೆ ಬಂದಾಗ ನಿಯಾಮಕರು ಆಗ್ತಾರೆ. ಸೊ ಆದೀಶರೇನಿಬ್ಬರು, ಎರಡು ಕಣ್ಣಿಗಳಿಗೆ ಅಭಿಮಾನಿಗಳು ಸೂರ್ಯಚಂದ್ರರು ಅಂತ ತಿಳ್ಕೊಳ್ಳಿ, ಅವರಿಗೆ ಅಧೀಶರು ಇದ್ದಾರೆ ಅನ್ಬಾರದು, ಅದನ್ನು ಇಟ್ಟುಕೊಳ್ಳಿ ಅಂತ ಅದು ಸೂಚಿತ ಆಗತ್ತೆ. ಇಬ್ಬರು ಅವರೊಳಗೆ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿಲ್ಲ, ಪ್ರಾಣ ಭಾರತೀಯರನ್ನ ಇಟ್ಟುಕೊಂಡು ಸೇಮ್ ಕ್ರಮ. ಪ್ರಾಣ ಭಾರತಿ ಅಂದ್ರೆ ಒಂದಲ್ಲಿ ಪ್ರಾಣ ಇನ್ನೊಂದಲ್ಲಿ ಭಾರತಿ ಓದಬೇಕಾಗಿಲ್ಲ. ಅವರು ಅರ್ಧಾರಿ ರೂಪ ಅಂತ ತಕೊಂಡು ಇಲ್ಲಿ ಇವರಿಗೆ ಪ್ರಧಾನವಾಗಿ ವಾಯುದೇವರೇ ಮಾಡ್ತಾರೆ, ಅಲ್ಲಿ ಭಾರತಿಯಿಂದ ಎಲ್ಲ ಕಡೆನೂ ಅವರು ಬರ್ಬೇಕು, ಅರ್ಧಾರಿ ರೂಪಗಳು ಇರತ್ತೆ. ನಮ್ಗೆ ರುದ್ರರು ಇವನ್ ಬರುತ್ತೆ, ಅರ್ಧನಾರಿ ರೂಪಗಳು ಬರುತ್ತೆ ನಮ್ಗೆ. ಸೊ ಹೀಗೆ ನಾವು ಇಟ್ಕೋಬೇಕು. ಇಲ್ಲಿ ಯಾರಿದ್ದಾರೆ ಅಂತ, ಲಕ್ಷ್ಮೀಶ, ಲಕ್ಷ್ಮೀಶ, ಲಕ್ಷ್ಮೀಶ ಅಂದ್ರೆ ಲಕ್ಷ್ಮೀಪತಿ ನಾರಾಯಣ, ಇನ್ನೊಂದು ದಧಿವಾಮನ. ದಧಿವಾಮನರು ನಿಯಾಮಿಸುತ್ತ ನಿರುತಿಹರು ಅಂತ, ನಿಯಾಮಿಸುತ್ತ ಅದು ಅವ್ರು ಕೇಳಿದ್ರು. ನಿಯಾಮಿಸುತ್ತ ನೀಯಾ ಅಂತ ಯಾಕೆ ಸ್ಟ್ರೆಸ್ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಅದು ಕೆಲವಾಗ ಏನ್ ಹೇಳ್ತಾರೆ ಅಂದ್ರೆ, ಅಕ್ಷರಗಳ ಆಚಾರ್ಯರು ಇದನ್ನ ತುಂಬಾ ಬಳಸಿದ್ದಾರೆ ಗೀತಾ ಭಾಷೆಯಲ್ಲಿ, ಇನ್ನು ಅನೇಕ ಗ್ರಂಥಗಳಲ್ಲಿ. ಆ ಒಂದು ಸ್ಟ್ರೆಸ್ ಒತ್ತು ಕೊಟ್ಟಾಗ ಅದು ಏನಾಗತ್ತಂದ್ರೆ, ಅದು ಸುಮ್ಮನೆ ಹೇಳೋದಲ್ಲ, ವಿಶೇಷವಾಗಿ ಅದು ಒಂದು ಸತ್ಯವಾದ ಮಾತು ಅಂತ ಒಂದು. ಇನ್ನೊಂದು ನಿಯಾಮಿಸುತ್ತೆ ಅಂದ್ರೆ ಉಳಿದವರೆಲ್ಲ ನಾಮಕವಾಸ ಅಂದ್ರೆ ಅಸ್ವತಂತ್ರರೆಲ್ಲ ಅಸ್ವತಂತ್ರರಾಗಿದ್ದಾರೆ. ಇವನೇ ಅಂದ್ರೆ ಸೂರ್ಯ ಮಾಡ್ತಾನೆ, ಚಂದ್ರ ಮಾಡ್ತಾನೆ ಹೀಗೆ ತಿಳ್ಕೊಬೇಡಿ. ಸೂರ್ಯನಿಲ್ಲೇ ಸೂರ್ಯನಾಗೆ ಇದ್ದು ಇವನೇ ಮಾಡ್ತಾನೆ, ಚಂದ್ರನಲ್ಲಿ ಇದ್ದು ಚಂದ್ರನಾಗೆ ಇವನೇ ಮಾಡ್ತಾನೆ, ಸೂರ್ಯ ಚಂದ್ರರಲ್ಲಿ ಒಂದು ರೂಪದಿಂದ ವ್ಯಕ್ತ ಮಾಡಿ ಮಾಡ್ತಾನೆ, ಪುರಾಣ ಭಾರತೀಯರಲ್ಲಿ ಇನ್ನೊಂದು ರೂಪದಿಂದ ವ್ಯಕ್ತ ಮಾಡ್ತಾ ಇದ್ದಾನೆ. ಸೊ ಅನೇಕ ರೂಪಗಳಿಂದ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಇವನೇ ನಿಯಾಮಕ, ಹೀ ಸ್ವತಂತ್ರ ಅಂಬೋದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ತಿಳ್ಕೋಬೇಕು ಅಂಬೋದನ್ನ ಕಲ್ಲಕ್ಕೆ ನಿಯಾಮಿಸುತ್ತಲಿರುತ್ತಿಹರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಲ್ಲಿ ಯಾರು ಲಕ್ಷ್ಮೀಶ, ಇದು ನಮ್ಗೆ ಇದು ಸುಲಭವಾಗೇ ಇದೆ. ಯಾಕೆಂದ್ರೆ ಸೂರ್ಯನಾರಾಯಣ ಅಂಬೋದು ನಾವು ಕೇಳ್ತಾನೆ ಬಂದಿದ್ದೀವಿ. ಸೂರ್ಯನಲ್ಲಿ ಸೂರ್ಯನಾರಾಯಣ ಬೆಳಿಗ್ಗೆ ಎದ್ದು ಕೃಡಿ ಅದೆಲ್ಲ ಮಾಡ್ತಾ ಬಂದಿದ್ದೀವಿ. ಸೂರ್ಯನಲ್ಲಿ ಸೂರ್ಯನಾರಾಯಣ ಇದು ಆಬ್ವಿಯಸ್ ಆಗಿ ಆಗ್ಬಿಡುತ್ತೆ. ಸೂರ್ಯನಾರಾಯಣನ ತಿಳ್ಕೋಬೇಕು. ಮತ್ತು ಚಂದ್ರನಲ್ಲಿ ಮಾತ್ರ ನಮ್ಗೆ ವಿಶೇಷವಾಗಿ ದಧಿವಾಮನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲಿ ಬರುತ್ತೆ ಹೇಗೆ ಅಂದ್ರೆ, ಇದಕ್ಕೇನೋ ನಾವು ಹೀಗೆ ತಿಳ್ಕೊಂಡ್ರೂ ನಡೆಯುತ್ತೆ. ಸೂರ್ಯ ಚಂದ್ರ ಪ್ರಾಣ ಭಾರತಿ, ಸೂರ್ಯನಲ್ಲಿ ಸೂರ್ಯನಾರಾಯಣ, ನಮ್ಗೆ ಗೊತ್ತು ಸೂರ್ಯನ ಪವಿತ್ರ ಮಂಡಲ ಮಧ್ಯಸ್ಥ ಅಂತ ಹೇಳ್ತೀವಿ ನಾವು, ಗಾಯತ್ರಿ ಪ್ರತಿಪಾದ್ಯ ರೂಪ ಸೂರ್ಯನಾರಾಯಣ ಇದ್ದಾನೆ ಅಂತ ನಮ್ಗೆ ಗೊತ್ತು. ಇಲ್ಲಿ ದಧಿ ವಾಮನ ಚಂದ್ರನಲ್ಲಿ, ಯಾವಾಗಲೂ ಚಂದ್ರಮಂಡಲ, ಚಂದ್ರ ಚಂದ್ರನಲ್ಲಿ ವಾಮನ, ಹೀಗೆ ತಿಳ್ಕೊಳ್ಳೋದು ಒಂದು ಮುಖ. ದಿಸ್ ಇಸ್ ಮೋರ್ ದನ್ ಸಫಿಷಿಯಂಟ್. ಇದ್ರೂ ಆ ದಾಸರ ಒಂದೊಂದು ಮಾತಿಗೇನು ತುಂಬಾ ವಿಶೇಷ ಫಲಗಳು, ವಿಶೇಷವೂ ಹೇಳಿರ್ತಾರೆ. ಮೋಕ್ಷ ಸಾಧನೆ ಆಗಬೇಕು, ಮೋಕ್ಷ ಸಾಧನೆ ಆಗಬೇಕು ಅಂದ್ರೆ ಆಚಾರ್ಯರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, 18ನೇ ಅಧ್ಯಾಯ ಉಪಸಂಹಾರ, ಅದನ್ನೇ ಕೊನೆಯ ಅಧ್ಯಾಯ ಗೀತೆಯಲ್ಲಿ ಕೊನೆಯ ಅಧ್ಯಾಯ ಯಾವಾಗ್ಲೂ ಉಪಸಂಹಾರ ಅಂಬೋದು, ಆ ಒಂದು ತುಂಬಾ ಒತ್ತು ಕೊಟ್ಟು ಹೇಳೋದು ಮೋಕ್ಷಕ್ಕೆ. ಕನ್ಕ್ಲೂಷನ್ ಅಂತ ಹೇಳ್ತಾರೆ, ಕನ್ಕ್ಲೂಷನ್ ಅಲ್ಲಿ ಹೇಳೋವಾಗ ಹೇಳ್ತಾರೆ. ಸುಮ್ಮನೆ ತಾರತಮ್ಯ ಇದೆ, ಇವರಿದ್ದಾರೆ ಅವರಿದ್ದಾರೆ ಅಂತ ತಿಳ್ಕೊಳ್ಳೋದಲ್ಲ, ತಲ್ಲಕ್ಷಣ ಜ್ಞಾನ ರೂಪ, ತಲ್ಲಕ್ಷಣ ಅಂದ್ರೆ ಆ ಒಂದು ತಲ್ಲಕ್ಷಣ, ಆ ಒಂದು ವಿಶೇಷ ಲಕ್ಷಣಗಳನ್ನ ಚೆನ್ನಾಗಿ ತಿಳ್ಕೋಬೇಕು. ಹೇಗೆ ತಿಳ್ಕೋಬೇಕು ಅಂದ್ರೆ, ನೀವು ಕಣ್ಣು ಮುಚ್ಚಿಕೊಂಡು ಸೂರ್ಯ ಇದ್ದಾನೆ, ಕಣ್ಣಲ್ಲಿ ಸೂರ್ಯ ಇದ್ದಾನೆ ಅಂತ ಕಣ್ಣು ಮುಚ್ಚಿಕೊಂಡು ಸೂರ್ಯನಾರಾಯಣ ಚಿಂತನೆ ಮಾಡುವಾಗ ಸೂರ್ಯನಾರಾಯಣ ಬಾಯಿಗೆ ಹೇಳೋದ್ರ ಅದನ್ನು ನೀವು ನೋಡಬೇಕು, ನೋಡಬೇಕು ಅಂದ್ರೆ ಜಾಗ ನೋಡಕ್ಕೆ ಸಾಧ್ಯ ನಿಮ್ಗೆ ಅಂದ್ರ ಅದಕ್ಕೆ ಒಂದು ಒಂದು ವಿವರಣೆ ಕೊಡಬೇಕು, ಅವನು ಹೇಗಿದ್ದಾನೆ, ಅವರ ಲಕ್ಷಣ ಹೇಗೆ ಅಂತ. ಸೊ ಅದನ್ನ ಆಚಾರ್ಯರು ಸಂತಸಾರ ಸಂಗ್ರಹದಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಸೂರ್ಯನಲ್ಲಿ ಸೂರ್ಯನಾರಾಯಣ ಇದ್ದಾನಂತ ಅನೇಕ ರೂಪದಿಂದ ಚಿಂತನೆ ಮಾಡಬಹುದು. ಒಂದು ಒಂದು ಉಪಾಸನೆ ನಾರಾಯಣ ಅಷ್ಟಾಕ್ಷರದಲ್ಲಿ ಇರುವಂತ ಪ್ರತಿಪಾದ್ಯ ರೂಪವನ್ನ ಹೇಳುವಾಗ ಹೇಳ್ತಾರೆ, ಅವನು ಹೇಗಿದ್ದಾನೆ ಅಂದ್ರೆ, ಅವನು ಆ ಲಕ್ಷ್ಮೀನಾರಾಯಣನ ಬಣ್ಣ ಹೇಗೆ ಅಂದ್ರೆ ಹೊಂಬಣ್ಣದಿಂದ ಇದ್ದಾನಂತ, ಉದಿಸುವ ಸೂರ್ಯನಂತೆ ಇದ್ದಾನಂತ. ಮತ್ತು ಅವನ ಆಯುಧಗಳು ಚಿಂತನೆ, ಈ ಆಯುಧಗಳು ಚಿಂತನೆ ಮಾಡುವಾಗ ಒಂದು ನಾನು ಹೇಳಿದೆ, ಆದಷ್ಟು ಸ್ವಲ್ಪ ಕಷ್ಟ ಇದ್ರೂ ಈ 24 ರೂಪಗಳಿದೆಲ್ಲ, ಈ 24 ರೂಪಗಳ ಆಯುಧ ಕ್ರಮವನ್ನ ಸ್ವಲ್ಪ ಸ್ವಲ್ಪ ಕಷ್ಟ ಇಲ್ಲ ಅದು, ಅದನ್ನ ಸ್ವಲ್ಪ ಸ್ವಲ್ಪ ನಾವು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಈ ತಂತ್ರಸಾರ ಸಂಗ್ರಹದಲ್ಲಿ ಇರುವಂತ ಮತ್ತು ಹರಿಕಥಾಂಸಾರ, ತಂತ್ರಸಾರ ಬೇಕಾಗಿಲ್ಲ, ಹರಿಕಥಾಮೃತ ಸಾರದಲ್ಲಿ ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ತಾ ಹೋಗ್ತಾರೆ, ನಮ್ಗೆ ಮೆಮರಿಯಿಂದ ಬರೋದಲ್ಲ ಅದು, ಮೆಮರಿಯಿಂದ ನಮಗೆ ನಮ್ಗೆ ಜ್ಞಾಪಕ ಶಕ್ತಿಯಿಂದ ನಮ್ಗೆ ಮೋಕ್ಷ ಆಗೋದಿಲ್ಲ, ಜ್ಞಾನದಿಂದ ಮೋಕ್ಷ ಆಗತ್ತೆ ಅಂದ್ರೆ ನಾವು ಕಣ್ಣು ಮುಚ್ಚಿದಾಗ ಆ ರೂಪ ಕಾಣಬೇಕು. ಅದಕ್ಕೆ ಈ 24 ರೂಪಗಳನ್ನ ನಾವು ಒಂದು ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಯಾಕೆಂತ ಹೇಳ್ತೀನಿ ನೋಡಿ, ಇಲ್ಲಿ ಇರುವಂತ ರೂಪ ಲಕ್ಷ್ಮೀನಾರಾಯಣ ರೂಪ ಅಂದ್ರೆ ಅದು ಹೇಗೆ ತಿರುಗಾ ಎಷ್ಟು ರೂಪ ಅಂತ ನೆನಪಿಟ್ಟುಕೊಳ್ಳೋದು ಅಂದ್ರೆ 24 ರೂಪದಲ್ಲಿ ಅಲ್ಲಿ ಜನಾರ್ದನ ರೂಪ ಬರುತ್ತೆ. ಜನಾರ್ದನ ರೂಪ ಹೇಗಿರುತ್ತೋ ಹಾಗೇನೆ ಇಲ್ಲಿ ನಾರಾಯಣ ರೂಪನೂ ಇರುತ್ತೆ. ಅಂದ್ರೆ ಏನು ಹೇಗಿರುತ್ತಂದ್ರೆ ಹೊಂಬಣ್ಣದಿಂದ ಲಕ್ಷ್ಮೀನಾರಾಯಣ ಕೂತಿದ್ದಾನೆ, ಹಾಗೆ ಚಿಂತನೆ ಮಾಡ್ಬೇಕು, ಹೊಂಬಣ್ಣದಿಂದ ಇರಬೇಕು, ಉದಿಸುವ ಸೂರ್ಯನಂತೆ ಇರಬೇಕು ಅವನು. ಅವನ ಕೈಯಲ್ಲಿ ಏನಿದೆ ಅಂದ್ರೆ ಯಾವಾಗ್ಲೂ ಇಲ್ಲ, ಮೋಸ್ಟ್ ಆಫ್ ದ ಟೈಮ್ ಹೇಗೆ ಬರುತ್ತೆ ಅಂದ್ರೆ ಪ್ರದಕ್ಷಿಣಾಕಾರ ಇಲ್ಲಿ ಹೇಳ್ತಾ ಇದೆ, ಇತರ ಕಡೆಯಲ್ಲಿ ಬೇರೆ ಕ್ರಮ ಬಳಸಬಹುದು, ಇಲ್ಲಿ ಪ್ರದಕ್ಷಿಣಾಕಾರವಾಗ ಬರಬೇಕು. ಹೇಗೆ ಅಂದ್ರೆ ಇಲ್ಲಿ ಹೇಳುವಾಗ ಚಕ್ರ ಶಂಖ ಅಂದ್ರೆ ಬಲಗೈ ಟಾಪ್, ರೈಟ್ ಹ್ಯಾಂಡ್ ಟಾಪ್, ಬಲಗೈ ದೇವರ ಬಲಗೈ, ನಮ್ಮ ಬಲಗೈ ಇಲ್ಲ, ದೇವರ ಬಲಗೈಯಲ್ಲಿ ಬಲ ಮೇಲಿನ ಕೈಯಲ್ಲಿ ಚಕ್ರವನ್ನ ಪಡಬೇಕು. ಯಾವಾಗ್ಲೂ ಚಕ್ರ ಬರುತ್ತೆ ಇಲ್ಲಿ, ಯಾಕೆ ಅಂದ್ರೆ ಚಕ್ರ ನಮ್ಮ ಅನಿಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ಲಿಕ್ಕೆ, ನಮಗೆ ಇವಾಗ ಅನಿಷ್ಟ ಪಾಪ ರೋಗ ರುಜಿನ ಎಲ್ಲ ಇವಾಗ ಮಾಡಿದ್ದಂತೆಲ್ಲ ಇನ್ನು ಹಿಂದೆ ಮಾಡಿದ ಅನೇಕ ಜನ್ಮಗಳಲ್ಲಿ ಪಾಪಗಳೆಲ್ಲ ಇದೆ, ಮುಂದೆ ಎಷ್ಟೆಷ್ಟೋ ಪಾಪಗಳೆಲ್ಲ ಮಾಡಕ್ ಹೋಗ್ತೀವಿ ನಾವು, ಅದು ಎಲ್ಲವೂ ದೇವರು ಈ ಚಕ್ರದಿಂದ ನಮ್ಮನ್ನ ರಕ್ಷಣೆ ಮಾಡೋದು. ಅದೇ ಚಕ್ರ ಅಬ್ಜ ಮಂಡಲನು ಅದೇ ಚಕ್ರದಿಂದ ನಮ್ಮನ್ನ ಒಂದು ಕಚದಂತೆ ಹಾಕೋಬೇಕು, ಈ ಚಕ್ರ ನಮಗೆ ರಕ್ಷಣೆ ಕೊಡಬೇಕು. ನಮ್ಮ ದೈತ್ಯರು, ಹೊರಗಿನ ದೈತ್ಯರು, ಒಳಗಿನ ದೈತ್ಯರು, ಹೊರಗೆ ಯಾರು ಇಲ್ಲ, ಇವಾಗ ಒಳಗೆ ದೈತ್ಯ ಇದ್ದಾನೆ, ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯ ಇದೆಲ್ಲ ಒಳಗಿನ ಶತ್ರುಗಳಿದ್ದಾರೆ, ಇವರು ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ಇರ್ತಾರೆ, ಇದ್ರೂ ಇವರ ಇನ್ಫ್ಲೂಯೆನ್ಸ್ ನಮ್ಗೆ ಆಗಬಾರದು. ಅದಕ್ಕೆ ಈ ಚಕ್ರ ಸುದರ್ಶನ ಚಕ್ರ, ಸೊ ಅದನ್ನ ಫಸ್ಟ್ ಚಿಂತನೆಯಲ್ಲಿ ಚಕ್ರ ಶಂಖ, ಚಕ್ರ ಶಂಖ, ಆಮೇಲೆ ಆ ಪ್ರದಕ್ಷಿಣವಾಗಿ ಬರಬೇಕು. ಚಕ್ರ ಬಂದು ಬಲಗೈ ಮೇಲಿನ ಕೈ, ದೇವರ ಬಲ ಮೇಲಿನ ಕೈ ಚಕ್ರ, ಆಮೇಲೆ ಎಡ ದೇವರ ಎಡ ಮೇಲಿನ ಕೈಯಲ್ಲಿ ಶಂಖ, ಆಮೇಲೆ ಎಡ ಕೆಳಗಿನ ಕೈಯಲ್ಲಿ ಪ್ರದಕ್ಷಿಣೆ ಬರುವಾಗ ಅಲ್ಲಿ ಬಂದು ಗದ, ಮತ್ತು ಬಲ ಕೆಳಗಿನ ಕೈಯಲ್ಲಿ ಪದ್ಮ. ಜನಾರ್ದನ ರೂಪ 24 ರೂಪದಲ್ಲಿ ಹೇಳ್ತಾ ಇದ್ದೀನಿ. 24 ರೂಪ ಮೆಮರೈಸ್ ಸ್ವಲ್ಪ ಸ್ವಲ್ಪ ಅದು ನೆನಪಿಟ್ಟುಕೊಂಡು ಬಿಟ್ರೆ ಜನಾರ್ದನ ರೂಪ ನೆನಪು ಬಂದ್ಬಿಡತ್ತೆ ನಮ್ಮ. ಯಾಕೆ ಜನಾರ್ದನ ರೂಪ ನೆನಪು ಬರಬೇಕಂದ್ರೆ, ಜನಾರ್ದನ ನಮ್ಮ ಹುಟ್ಟು ಸಾವು ಲಿಂಗದೇಹ ಎಂಬುದನ್ನ ನಾಶ ಮಾಡಬೇಕು ಅವನು, ಮತ್ತು ಜನ ಅಂದ ದುರ್ಜನರನ್ನ ನಮ್ಮ ಕಡೆ ಕಳಿಸದೇ ಇರಬೇಕು. ದುರ್ಜನರನ್ನ ಕಳಿಸಿದ್ರು, ದುರ್ಜನರ ನಡುವಲ್ಲಿ ನಾವು ಇದ್ರೂ ಅವರ ಪ್ರಭಾವ ನಮ್ಗೆ ಆಗಬಾರದು. ಸೊ ಹೀಗೆ ಜನಾರ್ದನ ಎಂಬ ರೂಪ ಅಲ್ಲಿ ಬರುತ್ತೆ. ಬಟ್ ಅದೇ ಲಕ್ಷ್ಮೀನಾರಾಯಣ ಎಂಬುದಕ್ಕೆ ಆಯುಧಗಳ ಕ್ರಮ ಜನಾರ್ದನ ಅಂತ ಹೇಳಿದ್ರೆ ಹೊತ್ತು ಇಲ್ಲಿ ಜನಾರ್ದನ ಅಲ್ಲ, ಲಕ್ಷ್ಮೀನಾರಾಯಣನ ಆಯುಧಗಳನ್ನ ಹೇಗೆ ನೆನಪಿಟ್ಟುಕೊಳ್ಳೋದು ಅಂತ ಹೇಳಿದ್ರೆ, ಹೀಗೆ ನೆನಪಿಟ್ಟುಕೊಂಡು ಅಷ್ಟು ಮಾತ್ರ ಇಲ್ಲ, ದೇವರ ಸುತ್ತಿ ದೇವರ ಜೊತೆಯಲ್ಲಿ ಶ್ರೀದೇವಿ ಭೂದೇವಿಯನ್ನ ಇಟ್ಟುಕೊಂಡಿದ್ದಾನೆ. ಅದು ಏನು ಸಿಗ್ನಿಫಿಕೆನ್ಸ್ ನಮ್ಗೆ ಅಂದ್ರೆ, ನಮಗೆ ಬರುವಂತಹದ್ದು ನಮಗೆ ಆ ಒಂದು ಭೂದೇವಿ ರಜೋಗುಣಕ್ಕೆ, ಆ ರಜೋಗುಣದಿಂದ ಕಾರ್ಯಗಳು ಆಗ್ತಾ ಇದ್ರು ಅಲ್ಲಿ. ಶ್ರೀ ಶ್ರೀ ಅಂದ್ರೆ ಸತ್ವಗುಣ, ಕಾರ್ಯಗಳು ಆಗೋವಾಗ ಸತ್ವಗುಣ ಮೇಲೆ ಎದ್ದು ನಮ್ಗೆ ಬರಬೇಕು. ಹಾಗೆ ಸತ್ವ ರಜೋ ಅಭಿಮಾನಿಗಳಾದಂತ ಶ್ರೀ ಭೂ ರೂಪಗಳನ್ನ ರೂಪಗಳಿಂದ ಸಹಿತನಾಗಿ ಭಗವಂತ ಇದ್ದಾನೆ. ಮತ್ತು ಅವನನ್ನ ಸುತ್ತಿ ನಾವು ಮಾಡ್ತಾ ಇರ್ತೀವಲ್ಲ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಅಷ್ಟದು, ಅದು ದೇವರ ಸುತ್ತಿ ದೇವರದೇ ರೂಪಗಳು ಕೂತಿದ್ದ ಅಂತ ಚಿಂತನೆ. ಈ ರೂಪಗಳಿಗೇನು ಆಯುಧಗಳನ್ನ ಹೇಳ್ತಾರೆ, ನೆನಪಿಟ್ಟುಕೊಳ್ಳಕ್ಕಾದ್ರ ಮಾಡಿ ಇಲ್ಲದ್ರ ಪರವಾಗಿಲ್ಲ. ಈ ಆಯುಧಗಳು ಹೇಗಿರುತ್ತಂದ್ರೆ, ಇದು ಹಿಂದೆ ಹೇಳಿದ ಎರಡು ಆಯುಧಗಳು ನಾಲ್ಕು ಕೈ. ಹಿಂದೆ ಹೇಳಿರುವಂತದ್ದೇ ಸುಲಭ, ಚಕ್ರ ಶಂಖ ಹಾಗೇ ರಿಪೀಟ್ ಮಾಡೋದು. ಬಟ್ ಅದು ಮಾತ್ರ ಅಲ್ಲ, ಕೆಳಗೆ ಇರುವಾಗ ಗದಾ ಪದ್ಮ ಹೇಳಿಲ್ಲ, ಅಲ್ಲಿ ಹೇಳಿರುವಂತದ್ದು ಆ ಒಂದು ವರ ಮತ್ತು ಅಭಯ. ಅಂದ್ರೆ ವರ ಅಭಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ದೇವರು ನಮ್ಗೆ ಅಭಯ ಪ್ರೊಟೆಕ್ಷನ್ ರಕ್ಷಣೆಯನ್ನು ಕೊಡ್ತಾನೆ, ಮತ್ತು ನಮ್ಗೆ ಬೇಕಾದ ಶ್ರೇಷ್ಠವಾದ ಆ ಒಂದು ವರವನ್ನ ಕೊಡ್ತಾನೆ. ಹೀಗೆ ಚಿಂತನೆ ಬರುತ್ತೆ ಈ ವಿಶ್ವ ತೈಜಸ ರೂಪಕ್ಕೆ. ಹೀಗೆ ನಾಲ್ಕು ಕೈಯಿಂದ ಕೂಡಿರುವಂತ ಸಣ್ಣ ಸ್ವಗಣ, ಅವನ ಗಣಗಳೇ ಅವನನ್ನ ಸುತ್ತಿ ಇರುವಂತದ್ದು, ಆ ಚಿಂತನೆ ಬರುತ್ತೆ. ಅದು ಆದ ಮೇಲೆ ಈ ಒಂದು ತತ್ವಾಭಿಮಾನಿ ದೇವತೆಗಳು, ಅವನ ಪರಿವಾರ ದೇವತೆಗಳು ಸೂತ್ತು, ಈ ಒಂದು ಪರಿವಾರ ದೇವತೆಗಳು ಮುಖ್ಯ ದೇವತೆಗಳು ನೆನಪಲಿಟ್ಟು ಒಂದೊಂದು ದಿಕ್ಕಿಗೆ, ಅಥವಾ ನಮ್ಗೆ ಬಂದು ಭಾರತೀ ಬ್ರಹ್ಮ ವಾಯುಗಳು ಅವರ ಪತ್ನಿಯರು ಗರ್ಗಶೇಷರು ಇಷ್ಟು ತನಕ ಇಂದ್ರ ಇವರನ್ನ ಇಟ್ಟುಕೊಂಡು ಕೊಡ್ತೀವಿ, ಸುತ್ತು ಅವರಿದ್ದಾರೆ. ಅಂದ್ರೆ ಇದು ಯಾಕೆ ನಮ್ಗೆ ಅಂದ್ರೆ, ಯಾವಾಗ ದೇವರನ್ನ ನಾರಾಯಣನನ್ನ ಚಿಂತನೆ ಮಾಡಿದ್ದಾಗಲೂ ಅವನು ಲಕ್ಷ್ಮಿ ಜೊತೆಯಲ್ಲಿನ ಇದ್ದಾನೆ, ಅವನ ರೂಪಗಳಿಂದ ಅವನಿಗೆ ಆನಂದ, ಅವನ ರೂಪವೇ ಸುತ್ತುಕೊಂಡಿದೆ. ಅದು ಮಾತ್ರ ಇಲ್ಲ, ದೇವತೆಗಳು ಯಾವತ್ತೂ ಅವನ ಸುತ್ತಿ ಇರ್ತಾರೆ. ದೇವರು ಎಲ್ಲಿ ಇರ್ತಾನೋ ಅಲ್ಲಿ ದೇವತೆಗಳು ಇದ್ದೇ ಇರ್ತಾರೆ. ಆ ಚಿಂತನೆ ಇದೆಲ್ಲವೇ ಚಕ್ರಾಬ್ಜ ಮಂಡಲದಲ್ಲಿ ಇಲ್ಲೇ ಬರುತ್ತೆ. ಸೊ ಇದು ಚಿಂತನೆ. ಆಮೇಲೆ ಅವನ 51 ರೂಪಗಳು, 51. ಸೊ ಬೇಸಿಕಲಿ ಚಕ್ರಾಬ್ಜ ಮಂಡಲದಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾರೆ ಇಲ್ಲಿ, ಅದನ್ನೇ ಇಟ್ಟುಕೋಬೇಕು. ಸೊ ಎಲ್ಲೆಲ್ಲಿ ಚಕ್ರಾಬ್ಜ ಮಂಡಲ ಇಟ್ಟುಕೊಳ್ಳಿ ಅಂತ ಹೇಳುವಾಗ ಇದೇ ರೂಪವೇ ಚಿಂತನೆ ಬರುತ್ತೆ ನಿಮ್ಗೆ ಬರಬೇಕು. ಸೊ ಹೀಗೆ ದೇವರು ತನ್ನ ರೂಪದಿಂದ ಆವರಿಸಲ್ಪಟ್ಟು ಅವನೇ ಅಲ್ಲಿ ಇದ್ದಾನೆ ಅಂತ ಇದನ್ನ ಹೇಳ್ತಾರೆ. ಸೊ ಇದು ನಾರಾಯಣ, ಸೊ ಲಕ್ಷ್ಮೀ ನಾರಾಯಣನ. ಇಲ್ಲಿ ಇನ್ನೊಂದು ವಿಷಯವನ್ನ ಮಾನಸ ಸ್ತುತಿಯಲ್ಲಿ ಇಲ್ಲಿ ಹೇಳುವಾಗ ಹೇಳ್ತಾರೆ, ಕಣ್ಣಲ್ಲಿ ಒಂದೇ ರೂಪ, ಲಕ್ಷ್ಮೀನಾರಾಯಣರು ನಿಯಾಮಕರು ಅಂತ ನೋಡಿದ್ದಿಲ್ಲ. ಆ ಲಕ್ಷ್ಮೀನಾರಾಯಣ ಚಿಂತನೆಯಲ್ಲಿ ಸ್ವಗಣ ಮಧ್ಯ ಅವನದೇ ರೂಪಗಳು ಅವನ ಸುತ್ತುಕೊಂಡು ಇದೆ ಅಂತ ಹೇಳಿದ್ದ ಮೂಲಕವಾಗ ಅನೇಕ ರೂಪಗಳಿಂದ ಯುಕ್ತನಾಗಿ ಭಗವಂತ ಈ ಕಣ್ಣಲ್ಲಿ ಅವನು ವಿಶೇಷವಾಗಿ ಕಣ್ಣಲ್ಲಿ ಇದ್ದಾನಂತ. ಅನೇಕ ಪದಾರ್ಥ ಅನೇಕ ವಸ್ತುಗಳು ಇದ್ದ ನೋಡ್ತಾ ಇರ್ತೀವಿ. ಆ ನೋಡೋವಾಗ ಒಂದೊಂದಲ್ಲಿ ನಾವು ಭಗವಂತನ ರೂಪ ಅಭಿನ್ನವಾಗಿ ನೋಡಬೇಕು. ಒಂದೊಂದು ಪದ ವಸ್ತುಗಳು ಭಿನ್ನತ್ವ ವಸ್ತುಗಳು, ನಾವು ನೋಡುವಂತ ಒಂದು ದಿವಸದಲ್ಲಿ ಒಂದು ತಾಸಲ್ಲಿ ಎಷ್ಟು ವಸ್ತುಗಳು ನೋಡ್ತೀವೋ, ವಸ್ತುಗಳು ಬೇರೆ ಇದ್ರೂ ಅದು ಒಳಗೆ ಇರುವಂತ ಭಗವಂತನ ಒಂದೇ ಅಂತ ತಿಳ್ಕೊಳ್ಳೋದು, ಏಕ ಅಂತ ಒಬ್ಬನೇ ಅಂತ ತಿಳ್ಕೊಳ್ಳೋದು. ಯಾವ ನಾವು ಯಾಕೆ ಇದನ್ನ ತಿಳ್ಕೊಬೇಕು ಅಂದ್ರೆ, ಆಚಾರ್ಯರೇ ಹೇಳ್ತಾರೆ, ಸಾತ್ವಿಕ ಜ್ಞಾನ ಎಂತಾದ್ದು ಅಂತ ಇದಮಿತ್ತಂ ನಿರ್ಣಯ ಮಾಡಿ ಆಚಾರ್ಯರು 18ನೇ ಅಧ್ಯಾಯದಲ್ಲಿ ಹೇಳುವಾಗ ಹೇಳ್ತಾರೆ, ಯಾವ ಜ್ಞಾನ ವಿಭಿನ್ನವಾದ ವಸ್ತು, ವಿಭಿನ್ನ ಅಂದ್ರೆ ಈಚ್ ಒನ್ ಇಸ್ ಡಿಫ್ರೆಂಟ್, ಪುಸ್ತಕ, ಚೇರು, ಟೇಬಲು ಅಂತ ಇರುವಂತ ಭಿನ್ನ ಭಿನ್ನ ವಸ್ತುಗಳು, ಚೇತನಗಳು, ಭಿನ್ನ ಭಿನ್ನ ಚೇತನಗಳು, ಅನೇಕ ಜನಗಳು, ಭಿನ್ನವಾದ ವಸ್ತುಗಳಲ್ಲಿ ಎಲ್ಲದಲ್ಲಿನು ಅಭಿನ್ನನಾಗಿ ಆ ಒಂದು ಏಕರೂಪದಿಂದ ಇರುವವನು ಭಗವಂತ ಅಂಬುವ ನಾಲೆಡ್ಜ್ ಅನ್ನ ತೋರಿಸಬೇಕಂತ, ಅದನ್ನ ಯಾರು ಗ್ರಹಣ ಮಾಡ್ತಾನೋ ಅವನು ಅಂತ ಒಂದು ಮಾತು ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ಅವನು ಉತ್ತಮ ಅಂತ ದೇವರನ್ನ ತಿಳ್ಕೊಳ್ತಾನೆ. ಅದಕ್ಕೇನು ಇದಕ್ಕೇನು ಏನು ಸಂಬಂಧ ಅಂದ್ರೆ, ಇಲ್ಲಿ ಹೇಳ್ತಾರೆ ಅವರು ಮಾತೃಸ್ಮೃತಿಯಲ್ಲಿ ಹೇಳ್ತಾರೆ, ಈ ಲಕ್ಷ್ಮೀನಾರಾಯಣನು ಸೂರ್ಯನಲ್ಲಿ ಇರೋವಾಗ ವಿಶೇಷವಾಗ ಏನನ್ನ ತಿಳಿಸ್ತಾ ಇದ್ದಾರೆ, ತಲ್ಲಕ್ಷಣ ಅಂತ ಹೇಳ್ತಾರೆ. ತಲ್ಲಕ್ಷಣ ಅಂತ ಏನು ಲಕ್ಷಣವನ್ನ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ ಅಂತಾರೆ. ಅದಕ್ಕೆ ಹೇಳ್ತಾರೆ ಅತಿಷ್ಠ, ಅತಿಷ್ಠ ಅಂತ ಹೇಳ್ತಾರೆ, ಅತಿಷ್ಠ ಅತಿಷ್ಠ ಅಂತ ಹೇಳ್ತಾರೆ, ಅತಿಷ್ಠ ಅಂತ ಒಂದು ವಿಶೇಷ ನಾಮ ಅಂತ ಹೇಳ್ತಾರೆ. ಇದು ಏನ್ ಬರುತ್ತೆ ಅಂದ್ರೆ ಭಗವಂತನನ್ನ ಇದಕ್ಕೆ ಸಂಬಂಧಪಟ್ಟ ಒಂದು ಕಥೆ ಇಲ್ಲ, ವೃತ್ತಾಂತವನ್ನೇ ಹೇಳ್ತಾರೆ. ಇದು ಮೂಲಕವನ್ನು ನಮ್ಗೆ ಪಾಠ ಹೇಳಿಕೊಡ್ತಾರೆ. ಏನು ಅಂದ್ರೆ, ಇದು ಅಜಾತ ಶತ್ರು ಅಂತ ನೀವು ಕೇಳಿರ್ತೀರ, ಆ ಬ್ರಾಹ್ಮಣದಲ್ಲಿ ಬರುತ್ತೆ. ಅಲ್ಲಿ ಏನ್ ಹೇಳ್ತಾರಂದ್ರೆ, ಒಬ್ಬ ಬ್ರಾಹ್ಮಣ, ಸಾಧಾರಣ ಬ್ರಾಹ್ಮಣ ಅಲ್ಲ, ಗಾರ್ಗ್ಯ ಗಾರ್ಗಿ ವಂಶದಲ್ಲಿ ಬಂದ ಬಾಲಕ ಅಂಬೋ ಒಬ್ಬನಲ್ಲಿ ಹುಟ್ಟಿರ ಬಾಲಕನ ಮಗನಾದಂತ ಬಾಲಾಕಿ ಅಂಬೋ ಒಂದು ಬ್ರಾಹ್ಮಣ ಇರ್ತಾನಂತ. ಅವನ ಹೆಸರೇ ದೃಪ್ತ ಬಾಲಾಕಿ ಅಂತ ಹೆಸರು. ಅಂದ್ರೆ ಅಹಂಕಾರದಿಂದ ತುಂಬಿರುವಂತ ಒಂದು ಬ್ರಾಹ್ಮಣ, ಅಂದ್ರೆ ಬ್ರಹ್ಮನನ್ನ ಅವನು ನಿಜವಾಗೂ ತಿಳ್ಕೊಂಡಿಲ್ಲ. ಯಾಕೆ ಅಂದ್ರೆ ದೃಪ್ತ ಬಾಲಾಕಿ ವಂಶ, ಒಳ್ಳೆ ವಂಶ, ಪಾಠ ಕಲಿತಿದ್ದಾನೆ. ಅದ್ರ ಜೊತೆಯಲ್ಲಿ ಅವನಿಗೆ ಏನು ಬಂದಿದೆ ಅಂದ್ರೆ ಆ ಒಂದು ದೃಪ್ತ ಅಂದ್ರೆ ಅಹಂಕಾರ, ಅಹಂಕಾರ ಅಹಂ ಎಂಬುದು ತುಂಬಾ ಇದೆ ಅಂತ. ಅಹಂಕಾರದಿಂದ ಕ್ಷತ್ರಿಯನ ಹತ್ರ ಹೋಗ್ತಾನೆ, ಕಾಶಿರಾಜನ ಹತ್ರ ಹೋಗಿ ಹೋಗ್ತಾನೆ. ಅವನ ಹೆಸರು ಅಜಾತ ಶತ್ರು ಅಂತ ಹೇಳ್ತಾರೆ. ಅಜಾತ ಶತ್ರು ಅಂದ್ರೆ ಎರಡು ಮೀನಿಂಗ್, ಒಂದು ಅವನಿಗೆ ಯಾರು ಎನಿಮೀಸ್ ಇಲ್ಲ ಅಂತ ಒಂದು ಮೀನಿಂಗ್, ಇನ್ನೊಂದು ಯಾರನ್ನು, ಅದು ಒಂದು ಸ್ಥೂಲ ಮೀನಿಂಗ್ ಅದು, ಬಟ್ ವಿಶೇಷ ಮೀನಿಂಗ್ ಏನು ಅಂದ್ರೆ ಯಾರನ್ನು ಶತ್ರು ಅಂತ ಅವನು ಭಾವನೆ ಮಾಡೇ ಇಲ್ಲ ಅಂತ ಒಂದು. ಇನ್ನೊಂದು ಅವನನ್ನ ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ವಿಷಯದಲ್ಲಿ ಅಂದ್ರೆ ಆ ರಣರಂಗದಲ್ಲಿ ಮಾತ್ರ ಇಲ್ಲ, ಅಧ್ಯಾತ್ಮಕದಲ್ಲಿನೂ ಅವನನ್ನ ಸೋಲಿಸೋದು ಯಾರು ಸೋಲಿಸಲಿಲ್ಲ ಅಂತ. ಅದಕ್ಕೆ ಅಧ್ಯಾತ್ಮ ಅಂತ ಹೇಳ್ತಾರೆ. ಅವನ ಹತ್ರ ಹೋಗಿ ಈ ಬಾಲಾಕಿ ಹೇಳ್ತಾನಂತ, ನಾನು ನಿನಗೆ ಬ್ರಹ್ಮತತ್ವವನ್ನ ಉಪದೇಶ ಮಾಡ್ತೀನಿ. ಅದಕ್ಕೆ ಅವನು ಹೇಳ್ತಾನಂತ, ಯಾಕೆ ಅಂದ್ರೆ ಆ ಕಾಲದಲ್ಲಿ ಆ ಸಮಕಾಲದಲ್ಲಿ ಯಾರಿಗೇನಾರು ಏನಾರು ಪ್ರಶ್ನೆ ಬಂದ್ರೆ ಜನಕನ ಹತ್ರ ಹೋಗಿ ಕೇಳೋರಂತ, ಜನಕನ ಸಭೆಯಲ್ಲಿ ಅದಕ್ಕೆ ಉತ್ತರ ಸಿಕ್ಕತ್ತಂತ. ಈ ಒಂದು ಬ್ರಾಹ್ಮಣ ತಾನು ಹೇಳಿಕೊಡ್ತೀನಿ, ನೀನ್ ಎಲ್ಲಿ ಹೋಗ್ಬೇಡ, ಜನಕನ ಹತ್ರ ಯಾಕೆ ಓಡಬೇಕು ಅಂತ ತಾನೇ ಹೇಳ್ಕೊಡ್ತೀನಿ ಅಂತ ಅವಾಗ ಕೇಳ್ತಾನಂತ. ಅದಕ್ಕೆ ಇವನು ಹೇಳ್ತಾನಂತ, ಆಯ್ತಪ್ಪ ದೇವರನ್ನ ಬ್ರಹ್ಮನನ್ನ ಹೇಗೆ ತಿಳ್ಕೊಬೇಕು ಅಂತ ಹೇಳುವಾಗ ಅವನು ಹೇಳ್ತಾನಂತ, ಬ್ರಹ್ಮನನ್ನ ಹೇಗೆ ತಿಳ್ಕೋಬೇಕು ಅಂದ್ರೆ ಆ ಸೂರ್ಯನಾರಾಯಣನ ಇರುವಂತ ನಾರಾಯಣ ಅಂತ ತಿಳ್ಕೋಬೇಕು. ಅವನೇ ಬಂದು ಪುರುಷ ರೂಪಕನಾಗಿದ್ದಾನೆ, ಪುರುಷನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ, ಅಸೌ ಅಲ್ಲಿ ಇದ್ದಾನೆ, ಸೂರ್ಯನಲ್ಲಿ ಇದ್ದಾನೆ. ದಟ್ ಈಸ್ ದ ಕೀ. ಅಸೌ ಅಂದ್ರೆ ಅಲ್ಲಿ ಕೂತಿದ್ದಾನಲ್ಲ ಆ ಸೂರ್ಯನಲ್ಲಿ, ಈ ಸೂರ್ಯ ಅಲ್ಲ, ಈ ಸೂರ್ಯ ಅಂದ್ರೆ ನಮ್ಮ ಹೃದಯ. ಆ ಸೂರ್ಯ ಅಂದ್ರೆ ದೂರದಲ್ಲಿ ಇರುವಂತ, ಅಂದ್ರೆ ದೇವರು ದೂರದಲ್ಲಿ ಇದ್ದಾನೆ ಅವನಿಗೆ, ಆ ಸೂರ್ಯನಲ್ಲಿ ಕುಳಿತಿರುವಂತ ನಾರಾಯಣ ಅಂತ ಹೇಳುವಾಗ ಅವನು ಹೇಳ್ತಾನಂದ್ರೆ ನಾನು ಅವಾಗ ಈ ಅಜಾತ ಶತ್ರು ಹೇಳ್ತಾನೆ, ನಾನು ಇದನ್ನ ಒಪ್ಪೋದಿಲ್ಲ. ಯಾಕೆ ಅಂದ್ರೆ ಹಾಗೆ ಅರ್ಥ ಇಲ್ಲ, ಈ ಸೂರ್ಯ ಆ ಸೂರ್ಯ ಅಲ್ಲ, ದೇವರು ದೂರದಲ್ಲಿ ಇರುವನಲ್ಲ, ಈ ನನ್ನ ಹೃದಯದಲ್ಲಿ ನನ್ನ ಕಣ್ಣಲ್ಲಿ ಇರುವಂತ ಸೂರ್ಯ, ನಾನು ಹೊರಗೆ ಇರುವಂತ ಸೂರ್ಯನಲ್ಲಿ ಇರುವಂತ ಪುರುಷನ ಬಗ್ಗೆ ಕೇಳೇ ಇಲ್ಲ. ನೀನು ಜ್ಞಾನಿ ಅಂದ್ರೆ, ಜ್ಞಾನಿ ಅಂದ್ರೆ ಏನು ಅಂದ್ರೆ ಆ ಒಂದು ಅನುಷ್ಠಾನಕ್ಕೆ ಯಾರು ತಂದಿರ್ತಾನೋ ಅವನೇ ಜ್ಞಾನಿ, ಬ್ರಾಹ್ಮಣ ಪಂಡಿತ ಜ್ಞಾನಿ ಆಗ್ತಾನೆ. ನೀನು ನಿನ್ನ ಒಳಗೆ ನಿನ್ನ ಹೃದಯ ಕಮಲದಲ್ಲಿ ನಿನ್ನ ಕಣ್ಣಲ್ಲಿ ವಿಶೇಷವಾಗಿ ಅವನನ್ನ ಹೇಗೆ ನೋಡ್ತಿ, ಕಣ್ಣು ಮುಚ್ಚಿದಾಗ ಆ ಕಣ್ಣಲ್ಲಿ ಇರುವಂತ ಭಗವಂತನನ್ನ ಹೇಗೆ ನೀ ನೋಡ್ತಾ ಇದ್ದಿ, ಯಾವ ಲಕ್ಷಣ ತನ್ನಲಕ್ಷಣ ಅಂತ ಆಚಾರ್ಯ ಹೇಳಿದಾರಲ್ಲ, ಲಕ್ಷಣ ಏನು ಅಂತ ಕೇಳಿದಾಗ ಅದನ್ನ ಹೇಳು ಅಂದ್ರೆ ಇವನಿಗೆ ಹೇಳಕ್ಕೆ ಬರೋದಿಲ್ಲ. ಆ ಸೂರ್ಯನಲ್ಲಿ ಇದ್ದಾನೆ, ಬ್ರಹ್ಮಾಂಡಕ್ಕೆಲ್ಲ ಆಚೆ ಆಗಿದ್ದಾನೆ, ಆ ವೇದ ಪ್ರತಿಪಾದ್ಯನಾಗಿದ್ದಾನೆ, ಪುರುಷ ಸೂಕ್ತ ಪ್ರತಿಪಾದ್ಯನಾಗಿದ್ದಾನೆ. ಪುರುಷ ಸೂಕ್ತ ಪ್ರತಿಪಾದ್ಯನಾದ ಕಾರಣದಿಂದ ಅವನೇ ಆ ಒಂದು ವ್ಯಾಹೃತಿ ಪ್ರತಿಪಾದ್ಯ, ಅವನೇ ಓಂಕಾರ ಪ್ರತಿಪಾದ್ಯ, ಸರ್ವ ವೇದ ಪ್ರತಿಪಾದ್ಯ, ಅವನು ಸೂರ್ಯನಲ್ಲಿ ಕೂತಿದ್ದಾನೆ, ಪ್ರಯೋಜನ ಇಲ್ಲ ಅಂತಾನೆ. ವಾಸ್ತವ ಅಲ್ಲಿ ಕೂತಿದ್ದಾನೆ, ಅವನು ಇಲ್ಲಿ ಇದ್ದಾನೆ, ಬಿಂಬ ಚಿಂತನೆಯನ್ನೇ ನೀನು ಮಾಡಿಲ್ಲ ಅಂತ ಅಲ್ಲಿ ಹೇಳ್ತಾರೆ. ದೇವರನ್ನ ಹೇಗೆ ಚಿಂತನೆ, ಒಳಗೆ ಇರುವಂತಹ ಸೂರ್ಯನನ್ನ, ಒಳಗೆ ಇರುವಂತಹ ಸೂರ್ಯನಾರಾಯಣನನ್ನ ನೋಡಬೇಕು. ಆ ಸೂರ್ಯನಾರಾಯಣನನ್ನ ಹೇಗೆ ತಿಳ್ಕೋಬೇಕು ಅಂದ್ರೆ ಎಲ್ಲದಕ್ಕೇನೋ ಮೀರಿ ಇದ್ದಾನೆ ಅಂತ. ಅದು ವಿಶೇಷವಾಗಿ ಕಣ್ಣಲ್ಲಿ ಅವನನ್ನ, ಹೃದಯದಲ್ಲಿ ಇರುವಂತಹ ಈ ಸೂರ್ಯನನ್ನ ವಿಶೇಷವಾಗಿ ನಮ್ಗೆ ಪ್ರಯೋಜನ ಹೇಗಾಗತ್ತೆ, ಹೃದಯದಲ್ಲಿ ಇದ್ದಾನೆ ಅವನು, ವಿಶೇಷವಾಗಿ ನಮ್ಮ ಕಣ್ಣಲ್ಲಿ ಇದ್ದು ನಮಗೆ ಎಲ್ಲವನ್ನೂ ತೋರಿಸ್ತಾನೆ. ಅದಕ್ಕೆ ಮೂರ್ಧ ರಾಜ ಅಂತ ಅವನನ್ನ ಕರೀತಾರೆ. ಸೂರ್ಯನಲ್ಲಿ ಇರುವಂತ ನಾರಾಯಣರ ರಾಜ ಅಂತ ಕರೀತಾರೆ. ಸರ್ವೇಶಾಂ ಪತಿ ಅಂತ ಕರೀತಾರೆ. ಅಂದ್ರೆ ರಾಜ ಅಂದ್ರೆ ಕಣ್ಣಲ್ಲಿ ಇದ್ದು, ರಾಜ ಅಂದ್ರೆ ರಂಜಯತೀತಿ ರಾಜ ಅಂತ ಹೇಳ್ತಾರೆ. ಅಂದ್ರೆ ಕಣ್ಣಲ್ಲಿ ಇದ್ದು ನಮಗೆ ಅದು ಕಣ್ಣು ಕಾಣಿಸುವಂತೆ ಮಾಡ್ತಾನೆ. ಅಲ್ಲಿ ಪ್ರಕಾಶ ರೂಪನಾಗಿ ಅವನು ಇದ್ದಾನೆ, ಎಲ್ಲದಕ್ಕಿನ್ನೂ ಮೀರಿ ಇದ್ದಾನೆ ಅವನು ಅಂತ ಹೀಗೆ ವಿಶೇಷವಾಗಿ ತಿಳ್ಕೋಬೇಕು. ಅವನಿಗೆ ವಿಶೇಷ ನಾಮ ಏನು ಅಂದ್ರೆ ಅತಿಷ್ಠ ಅಂತ. ಅತಿಷ್ಠ ಅತಿಷ್ಠ ಅಂತಾನೆ ಹೇಳ್ತಾರೆ. ಅತಿಷ್ಠ ಅಂತ, ತಿಷ್ಠ ಅಂದ್ರೆ ಇರುವುದು, ತಿಷ್ಠ ಅಂದ್ರೆ ಇರ್ತಾನ ಅಂತರ್ಥ. ತಿಷ್ಠ ಅಂದ್ರೆ ಇನ್ನೊಂದು ಒಳಗೆ ಇರುವನು ಅಂತರ್ಥ. ನನ್ನ ಒಳಗೆ ವಿಶೇಷವಾಗಿ ನನ್ನ ಕಣ್ಣಲ್ಲಿ ವಿಶೇಷವಾಗಿ ತಿಷ್ಠ ಅಂತ. ಹಾಗಿದ್ದಾನೆ ಅತಿ, ಎಲ್ಲರನ್ನೂ ಮೀರಿ ನಿಂತಿದ್ದಾನೆ ಅಂತ. ಅದು ಅವನು ಇದ್ದಾನೆ. ಎಲ್ಲಿದ್ದಾನೆ? ಮೂರ್ಧ. ಕಣ್ಣು ಎಲ್ಲಿ ಇದೆ ನಮ್ಮ ದೇಹದಲ್ಲಿ? ಅದಕ್ಕೇನೋ ಒಂದು ಸಿಂಬಾಲಿಕ್, ಅಲ್ಲಿ ಸೂರ್ಯನಲ್ಲಿ ಇದ್ದಾನಂದ್ರೆ ವಿಶೇಷ ಏನು? ಎಲ್ಲದಕ್ಕೇನೋ ಮೀರಿ ಮೇಲೆ, ಸೂರ್ಯ ಅಂದ್ರೆ ಮೇಲೆ ತೋರಿಸ್ತೀವಿ, ಎಲ್ಲದಕ್ಕೇನೋ ಮೀರಿ ಮೇಲೆ ನಿಂತಿದ್ದಾನೆ ಅಂತ ಮೇಲೆ ತೋರಿಸ್ತೀವಿ. ಹಾಗೇನೆ ಈ ದೇಹ ಅಂತ ಬಂದಾಗೆ ಕಣ್ಣು ಎಂಬುದು ಉತ್ತಮ ಅಂಗ, ಅಂದ್ರೆ ತಲೆಯಲ್ಲಿ ಮೇಲೆ ಇರುವುದು ಕಣ್ಣು. ಸೊ ಆ ಉತ್ತಮ ಪ್ರದೇಶದಲ್ಲಿ ಎಲ್ಲದಕ್ಕಿಂತ ಮೀರಿ ನಿಂತಿದ್ದಾನೆ, ಅವನೇ ರಾಜನಾಗಿದ್ದಾನೆ ಅಂತ. ರಾಜ ಅಂದ್ರೆ ಅಲ್ಲಿ ಹೇಳ್ತಾರೆ ರಾಜಯತಿ ಅಂದ್ರೆ ಎಲ್ಲವನ್ನೂ ಬೆಳಗಿಸುತ್ತಾನೆ, ರಂಜಯತಿ ಅಂದ್ರೆ ನಮಗೆ ಸಂತೋಷವನ್ನ ಕೊಡ್ತಾನೆ. ಕಣ್ಣು ಇಲ್ಲದೆ ಇದ್ರೆ ಏನು ನೋಡ್ಲಿಕ್ಕೆ ಆಗೋದಿಲ್ಲ. ಕಣ್ಣಿನಿಂದ ನಮ್ಮ ಮಕ್ಕಳನ್ನ ನೋಡಿದ್ದಾಗ, ಮಕ್ಕಳು ಬಂದಾಗ ಕಣ್ಣಿನಿಂದ ನೋಡಿದ್ದಾಗ ಎಷ್ಟು ಖುಷಿ ಆಗತ್ತೆ. ಸೊ ಅದು ರಂಜಯತಿ, ಕಣ್ಣು ಮೂಲಕವಾದ ಸಂತೋಷ. ಆಮೇಲೆ ರಾಜಯತಿ, ಅದು ಇನ್ನೊಬ್ಬರಿಗೆ ನಾವು ಬೆಳಕು ಕೊಡ್ಲಕ್ಕಾಗತ್ತೆ. ಸೊ ಇಷ್ಟು ಇರುವ ಕಾರಣದಿಂದ ಅವನನ್ನ ರಾಜ ಅಂತ ಕರೀತಾರಂತ. ರಾಜ ಅಂತ ಕರೀತಾರೆ. ಮೂರ್ಧ ಅಂತ, ಮೂರ್ಧ ಅಂದ್ರೆ ತಲೆ ಮೇಲೆ ಉತ್ತಮಾಂಗದಲ್ಲಿ ಇದ್ದಾನೆ ಅಂತ. ಆಮೇಲೆ ಅತಿಷ್ಠ ಅಂತ ಹೇಳುವಾಗ ವಿಶೇಷವಾಗಿ ನನ್ನ ಒಳಗೆ ಎಲ್ಲವನ್ನೂ ಮೀರಿ ಎಲ್ಲರೂ ಇದ್ದಾರೆ, ದೇಹದಲ್ಲಿ ಎಲ್ಲಾ ದೇವತೆಗಳಿದ್ದಾರೆ, ಎಲ್ಲರನ್ನೂ ಮೀರಿ ಅವನೇ ಸರ್ವೋತ್ತಮನಾಗಿದ್ದಾನೆ. ಸೊ ಹೀಗೆ ತಿಳ್ಕೋಬೇಕು ಅಂತ ಅಲ್ಲಿ ಭೇಷ ಅಂಬದಲ್ಲಿ ಇರುವಂತ ಲಕ್ಷ್ಮೀ ನಾರಾಯಣನನ್ನ ಅತಿಷ್ಠ ಅಂತ ತಿಳ್ಕೋಬೇಕು ಅಂತ ಮಾನಸ ಸ್ತುತಿಯಲ್ಲಿ ಹೇಳಿದ್ದಾರೆ ವ್ಯಾಸತೋಜ್ಞರು. ಹೇಳಿದ್ದಾರೆ ಆ ಒಂದು ರೂಪ. ಮತ್ತು ನಮ್ಗೆ ಗೊತ್ತಿರುವಂತ ಇನ್ನೂ ರೂಪಗಳಿದೆ. ಏನು ರೂಪಗಳು? ಏನೇನು ಚಿಂತನೆ ಬರುತ್ತೆ ಎಲ್ಲವೂ ಇಟ್ಟುಕೊಳ್ಳೋದೆ ಹೇಗೆ ಅಂದ್ರೆ, ನೋಡಿ ನೀವು ಮಾತೃಕಾನ್ಯಾಸ ಅದೇ ನೋಡ್ತಾ ಬಂದಿದ್ದೀವಿ. ಫಸ್ಟ್ ಅಲ್ಲಿ ಹೇಳಿದ್ದಾರೆ ಮಾತೃಕಾನ್ಯಾಸದಲ್ಲಿ ನೀವು ಇಟ್ಟುಕೊಳ್ಳುವಾಗ ಅಲ್ಲಿ ಏನು ಇಟ್ಟುಕೊಳ್ತೀರಿ ಕಣ್ಣಿಗೆ? ಇಂದ್ರಾಯ ನಮಃ, ಇಂದ್ರಾಯ ನಮಃ, ಈಶಾಯ ನಮಃ. ಸುಮ್ಮನೆ ಮಾತೃಕಾನ್ಯಾಸ ಮಾಡುವಾಗ ತಪ್ಪ 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 ಹೇಳೋದು ಒಂದಾದ್ರೆ ಅದು ದಟ್ ಇಸ್ ವೆರಿ ಗುಡ್, ಬಟ್ ಅಪ್ಲಿಕೇಶನ್ ಬೇಕು. ಸೂರ್ಯನನ್ನ ನೋಡಿದಾಗ, ಸೂರ್ಯ ನಮ್ಮ ಕಣ್ಣಲ್ಲಿ ಇದ್ದಾನೆ ಅಂತ ತಿಳ್ಕೊಂಡಾಗ ಈ ಉಪಾಸನೆ ಲಕ್ಷ್ಮೀನಾರಾಯಣ ಅಲ್ಲಿ ಹೇಗಿದ್ದಾನೆ ನಮ್ಗೆ ಅಂದ್ರೆ ಇಂದ್ರ ಎಂಬ ರೂಪದಿಂದ ಇದ್ದಾನೆ ಅಂತ. ಸಿಗ್ನಿಫಿಕೆಂಟ್ ಇಂದ್ರ ಎಂಬ ರೂಪ ಒಂದು ವಿಶೇಷ ರೂಪದಿಂದ ಇಂದ್ರಾಯ ನಮಃ ಅಂತ ಅಲ್ಲಿ ಇಟ್ಕೊಳ್ತೀವಿ ನಾವು. ಕಣ್ಣಲ್ಲಿ ಇಟ್ಕೊಳ್ಳುವಾಗ ಮಾತೃಕಾನ್ಯಾಸದಲ್ಲಿ ಇಟ್ಕೊಳ್. ಇಂದ್ರ ಅಂದ್ರೆ ಏನು? ಇದಂ ದ್ರಾವಯ, ಇದಂದ್ರೆ ಇದಂ ಅಂತ ಹೇಗೆ ಹೇಳ್ತೀವಿ, ನಮ್ಮ ಕಣ್ಣ ಮುಂದೆ ಏನೇನ್ ಇದೆಯೋ ಅದು ಎಲ್ಲ ನಮ್ಗೆ ತಿಳಿಸಿ ಕೊಡ್ತಾನೆ ಅಂತ ಒಂದರ್ಥ. ಇಂದ್ರ ಶಬ್ದಕ್ಕೆ ಅನೇಕ ಮೀನಿಂಗ್ ಉಂಟು. ಇದು ನಮ್ಮ ಇದಂ 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 ಅಂತ ಇದು 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 ಅಂತ ಏನ್ ಹೇಳ್ತೀವೋ, ಇದು ಪುಸ್ತಕ, ಇದು ಬಂದು ಟೇಬಲ್, ಇದು ಬಂದು ಚೇರು, ಇದು ಬಂದು ಕಂಪ್ಯೂಟರ್ ಅಂತ ನಮ್ಗೆ ತಿಳಿಸಿ ಕೊಡತ್ತಲ್ಲ, ಅದನ್ನ ಆ ಜ್ಞಾನವನ್ನ ಕೊಡ್ತಾನಂತ. ಅದು ಮಾತ್ರ ಇಲ್ಲ, ಇದ ಇದಂ 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 ಅಂತ ಇರೋದು ಭಗವಂತನ ರೂಪಗಳು ಒಂದೊಂದು ಅಲ್ಲಿ ಇದ್ದು, ಒಂದು ಪುಸ್ತಕ ನೋಡುವಾಗ ಆ ಪುಸ್ತಕದಲ್ಲಿ ಭಗವಂತ ರೂಪ ಒಂದಿದ್ದು ಆ ಪುಸ್ತಕದಿಂದ ನಮ್ಗೆ ಜ್ಞಾನ ಬರುವಂತ, ಗುರುಗಳ ಮೂಲಕವಾಗಿ ಜ್ಞಾನ ಬರುವಂತ ಮಾಡುತ್ತೆ. ಟೇಬಲ್ ಇದ್ದು ನಮ್ಗೆ ಸಾಮಾನು ಇಡ್ಲಕ್ಕೆ ಒಂದು ಅವಕಾಶ ಕೊಡುತ್ತೆ. ಹೀಗೆ ಹೀಗೆ ಅಲ್ಲಲ್ಲಿ ಇರುವಂತ ಹೊರಗಿನ ವಸ್ತು ಮಾತ್ರ ಅಲ್ಲ, ಒಳಗಿನ ವಸ್ತು ತಿಳಿಸಿಕೊಡ್ತಾನೆ. ಅದು ಮಾತ್ರ ಅಲ್ಲ, ಆದಿಯಲ್ಲಿ ಸೃಷ್ಟಿ ಆದಿಯಲ್ಲಿ ಭಗವಂತ ನೋಡಿದ ಅಂತ ಬರುತ್ತೆ. ನೋಡಿದ ಅಂದ್ರೆ ಏನು ನೋಡಿದ ಅಂದ್ರೆ, ತನ್ನ ರೂಪಗಳನ್ನ ಅವನು ನೋಡಿದ ಅಂತ ಬರುತ್ತೆ. ಯಾಕೆಂದ್ರೆ ದೇವರು ಯಾವುದನ್ನ ನೋಡ್ತಾನೋ ಅದು ಸತ್ಯ, ಅಂದ್ರೆ ದೇವರ ಅನಂತ ರೂಪಗಳು ಸತ್ಯತ್ವ ಬರುತ್ತೆ. ಅದು ಇಮ್ಯಾಜಿನೇಷನ್ ಅಲ್ಲ, ದೇವರ ಅನಂತ ರೂಪ. ಹೇಗೆ ನೋಡಿದ? ಒಂದು ಎಲ್ಲವೂ ಪೂರ್ಣ, ಎಲ್ಲವೂ ಒಂದು ಅಂತ ತಿಳ್ಕೊಂಡ ಅಂತ. ಆದ ಕಾರಣದಿಂದ ಅನೇಕ ವಸ್ತುಗಳಲ್ಲಿ ನಾವು ನೋಡಿದ್ದಾಗ ಈ ಉಪಾಸನೆ ಚಿಂತನೆ ಮೂಲಕವಾಗಿ, ಈ ಕಣ್ಣಿನಿಂದ ನೋಡೋವಾಗ, ಈ ಉಪಾಸನೆ ಮೂಲಕವಾಗಿ ನಮ್ಗೆ ಏನ್ ಬರುತ್ತೆ? ಇವಾಗ ಪುಸ್ತಕ ಟೇಬಲ್ ಚೇರ್ ಕಾಣೋದು ಮಾತ್ರ ಅಲ್ಲ, ಅಲ್ಲಿ ದೇವರು ಇದ್ದು ಇದನ್ನ ಮಾಡ್ತಾನೆ. ಯಾರು ನಮ್ಗೆ ಏನ್ ಇದು ಟೇಬಲ್ ಚೇರ್ ಮಾತ್ರ ಅಲ್ಲ, ನಮ್ಮ ಮಕ್ಕಳು, ನಮ್ಮ ಗಂಡ, ಹೆಂಡತಿ, ಅತ್ತೆ, ಮಾವ, ಯಾರೇ ಇರ್ಲಿ, ಅವರಲ್ಲಿ ಅವರನ್ನ ನೋಡೋದಲ್ಲ, ಅವರಲ್ಲಿ ಆ ದೇವರಿದ್ದು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮ್ಗೆ ಪ್ರಿಯರಂತೆ ಮಾಡ್ತಾನೆ, ನಮ್ಗೆ ಬೇಕಾದವರು ಬೇಡದವ್ರು ಎಲ್ಲವೂ ಮಾಡ್ತಾನೆ ಅವನು ಅಂತ ಹೀಗೆ ತಿಳ್ಕೊಳ್ಳೋದು. ಅಲ್ಲಿ ಅವನನ್ನ ಆ ಚಿಂತನೆಯನ್ನ ತರಬೇಕು. ಇಂದ್ರ ಅಂತ ಅದೇನು, ಯಾ ಇಂದ್ರ ಅಂದ್ರೆ ಇನ್ನೊಂದು ಏನು ಅಂದ್ರೆ, ಅಲ್ಲಿ ವಾಯುದೇವರು ಇದ್ದಾರೆ. ವಾಯುದೇವರು ಈ ತರ ನಮಗೆ ಉಪದೇಶವನ್ನ ಕೊಡ್ತಾ ಇದ್ದಾರೆ, ದೇವರ ವಿಷಯವನ್ನ ಹತ್ರ, ನಮ್ಮ ಹತ್ರ ಅಂದ್ರೆ ನಮ್ಮ ಒಳಗೇನೆ ಅವ್ರು ಇದ್ದಾರಲ್ಲ, ಉಪದೇಶಕರು ಅಂದ್ರೆ ಹತ್ರ ಇದು ಉಪದೇಶ ಕೊಡೋದು, ನಮ್ಮ ಹತ್ರನೆ ನಮ್ಮ ಒಳಗೆ ಇದ್ದು ಇದೆಲ್ಲ ನಮ್ಗೆ ಹೇಳ್ಕೊಡ್ತಾ ನಮ್ಗೆ ಅದು ನೆನಪು ಮಾಡ್ಬೇಕಲ್ಲ. ಸುಮ್ಮನೆ ಪುಸ್ತಕ ನೋಡ್ತೀವಿ, ತಾಯಿ ತಂದೆಯನ್ನು ನೋಡುವಾಗ ತಾಯಿ ತಂದೆಯನ್ನು ನೋಡ್ತೀವಿ, ತಾಯಿ ತಂದೆಯನ್ನು ನೋಡುವಾಗ ಪಾರುದೇವೋ ಭವ, ಅವರಲ್ಲಿ ತಾಯಿ ರೂಪದಂತೆ ಭಗವಂತ ಇದ್ದು ನಮ್ಗೆ ಆ ಪ್ರೀತಿಯನ್ನು ಕೊಡ್ತಾ ಇದ್ದಾನೆ, ಈ ಚಿಂತನೆ ಅಲ್ಲಲ್ಲಿ ಬರಬೇಕಲ್ಲ. ಅನುಷ್ಠಾನ ಮಾಡುವಾಗ ದೇವರ ಚಿಂತನೆ ಅನುಷ್ಠಾನ ಮಾಡಬೇಕು, ಬರೀ ಪುಸ್ತಕದಲ್ಲಿ ಓದೋದಲ್ಲ. ಈ ನೆನಪನ್ನ ಅವನು ತಂದು ಕೊಡ್ತಾನಂತೆ ಈ ಒಂದು ಉಪಾಯ. ಅದಕ್ಕೆ ಲಕ್ಷ್ಮಿ ಬರಿಯ ರಮಾಧವ ಅಂತ ಹಾಕ್ಬೋದು. ಲಕ್ಷ್ಮಿ ಅಂದ್ರೆ ಲಕ್ಷ ಕೊಟ್ಟು ಕಣ್ಣಿಟ್ಟು ನೋಡುವಳು, ಲಕ್ಷತೆ ಈಕ್ಷತೆ ಅಂದ್ರೆ ಲಕ್ಷ ಕೊಟ್ಟು ನೋಡ್ತಾಳೆ, ನಮ್ಮ ಮೇಲೆ ಕಣ್ಣಿಟ್ಟುಕೊಂಡಿದ್ದಾಳಂತ ಲಕ್ಷ್ಮೀದೇವಿ. ನಮ್ಮ ತಾಯಿ ನಮ್ಮ ಮೇಲೆ ಕಣ್ಣಿಟ್ಟುಕೊಂಡಿದ್ದಾಳೆ, ಅವಳಿಗೆ ಕಣ್ಣಾಗಿದ್ದು ಅವಳಿಗೆ ಅದನ್ನ ತಿಳಿಸಿಕೊಡುವನು ಈಶಾ, ಅವನಿಗೆ ಅವಳಿಗಿಂತನೂ ಸಪ್ತನಾಗಿರುವಳು ಅಂತ ಆ ಪದ್ಯವನ್ನ ಲಕ್ಷ್ಮೀಶಾ ಅಂತ ಅದನ್ನ ಹಾಕಿದ್ದಾರೆ. ಇದೆಲ್ಲ ತಿಳ್ಕೋಬೇಕು. ಅಲಾಂಗ್ ವಿತ್ ದಟ್ ಇನ್ನೂ ಎರಡು ರೂಪಗಳನ್ನ ಹೇಳ್ತಾರೆ. ಒಂದು ಒಂದು ವಿಶ್ವಾರೂಪ, ವಿಶ್ವ ಕಣ್ಣಲ್ಲಿ ಇದ್ದು ವಿಶ್ವ ಪ್ರಪಂಚವೆಲ್ಲ ತೋರಿಸ್ತಾನಲ್ಲ, ಅದಕ್ಕೆ ವಿಶ್ವ ಅಂಬೋ ಹೆಸರಂದು ಆ ವಿಶ್ವರೂಪವನ್ನು ಇಲ್ಲೇ ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಅಜ ಅಂಬೋ ರೂಪವನ್ನು ಅಜ ಆನಂದ ಅದು ಹೇಳುವಾಗ ಅಜ ಅಂಬೋ ರೂಪವನ್ನು ಇಲ್ಲೇ ಅಜ ತಲೆ ಮೇಲೆ ನಮ್ಗೆ ಬರುತ್ತೆ, ಇಲ್ಲಿನೂ ಅಜ ಅಂಬೋ ರೂಪವನ್ನ ಹೇಳ್ತಾರೆ. ಮಾನಸ ಸ್ಮೃತಿಯಲ್ಲಿ ಅದನ್ನ ಹೇಳಿದ್ದಾಳೆ. ಸೊ ಹೀಗೆ ಲಕ್ಷ್ಮೀನಾರಾಯಣನ ಲಕ್ಷಣ ಆ ತಲ್ಲಕ್ಷಣ ಅಂತ ಬರುತ್ತೆ. ಹೀಗೆ ತಿಳ್ಕೊಳ್ಳೋದು ನಮ್ಗೆ ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಸಾಧನ ಆಗತ್ತೆ. ಸೊ ರಾತ್ರಿ ಸ್ಥೂಲವಾಗಿ ತಿಳ್ಕೊಂಡು, ಯಾಕೆ ಹೇಳಿದೆ ಅಂದ್ರೆ ಇಷ್ಟು ಒಂದು ಉಪನಿಷತ್ತುಗಳಲ್ಲಿ ಇರುವಂತಹ ಈ ಅಜಾತಶತ್ರು ಬ್ರಾಹ್ಮಣದಲ್ಲಿ ಇರುವಂತಹ ವಿಷಯಗಳನ್ನ ಈ ಒಂದು ವರ್ಡ್ ಲಕ್ಷ್ಮೀಶ ಅಂಬೋದಲ್ಲಿ ಕೊಟ್ಟಿದ್ದಾರೆ. ಇದನ್ನ ಮಾನಸ ಸ್ಮೃತಿಯಲ್ಲಿ ಸೂಚನೆ ಮಾಡಿದ್ದಾರೆ. ಇದಾದ ಮೇಲೆ ದಧಿವಾಮನ ಬರುತ್ತೆ. ದಧಿವಾಮನ ನಾವು ಬುಧವಾರ ನೋಡೋಣ ಅಂಬೋಲಿ. ಕೃಷ್ಣಾರ್ಪಣಮಸ್ತು.